ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲು ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಮ್ಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ ದೇವರನ್ನು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗೆ ದೇವರಿಗೆ ಕೃತಜ್ಞತೆ ಸ್ತೋತ್ರ ಉಳ್ಳದಾಗ ಅನೇಕ ಒಂದು ದಿವಸಗಳಿಂದ ನಮ್ಮ ಸಹೋದರು ಬರೆದಂಥ ಒಂದು ಐದನೇ ವಾಲ್ಯೂಮ್ನಲ್ಲಿ ಮುಖ್ಯವಾಗಿ ಚಾಪ್ಟರ್ 9 ಅದರ ಬ್ಯಾಪ್ಟಿಸಮ್ ವಿಟ್ನೆಸ್ ಅಂಡ್ ಸೀಲ್ ಆಫ್ ದ ಹೋಲಿ ಸ್ಪಿರಿಟ್ ಅಂದ್ಬಿಟ್ಟು ಅಧ್ಯಯನ ನಾವೇನು ಮಾಡ್ತಾ ಇದ್ರಿ, ಸ್ಟಡಿ ಮಾಡ್ತಾ ಬರ್ತಾ ಇದ್ರಿ. ಆಲ್ಮೋಸ್ಟ್ ಎಂಡ್ ಪಾರ್ಟ್ವರೆಗೂ ನಾವೇನು ಮಾಡಿದಿರಿ ಬಂದಿದ್ದೀರಿ. ಸೊ ಇನ್ನು ಸ್ವಲ್ಪ ಒಂದು ಪ್ಯಾರಾಗ್ರಾಫಲ್ಲಿ ಚಾಪ್ಟರ್ ಮುಗಿತಾರೆ. ಸೊ ಅದನ್ನು ನಾವೇನು ಮಾಡೋಣ, ಓದ್ ವಾರ ಎಲ್ಲಿ ನಿಲ್ಸಿದ್ರು ಅದನ್ನು ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 244, ಇಂಗ್ಲೀಷಲ್ಲಿ 244, ಕನ್ನಡದಲ್ಲಿ ಪೇಜ್ ನಂಬರ್ 151. ಸೊ ಇಂದ ಯಾರ್ಯಾರು ಸಹೋದರ ಸಹೋದರಿಗಳೆಲ್ಲರೂ ಓದೋಕ್ಕೆ ಅನುಕೂಲ ಆಗ್ತದೋ ಅವರೆಲ್ಲ ತಮ್ಮ ಕೈಗಳನ್ನ ಎತ್ತಿದ್ರೆ ಅವ್ರಿಗೆಲ್ಲ ಅವಕಾಶ ಕೊಡೋಕ್ಕೆ ಅನುಕೂಲ ಆಗ್ಬೋದು. ಪೇಜ್ ನಂಬರ್ 244 ಇಂಗ್ಲೀಷಲ್ಲಿ, ಕನ್ನಡದಲ್ಲಿ 151. ಸಬ್ ಹೆಡಿಂಗು ಬಿ ಇ ಫಿಲ್ಡ್ ವಿತ್ ಸ್ಪಿರಿಟ್ ಅಂತಂದ್ಬಿಟ್ಟಿದೆ. ಸೊ ಅದರಿಂದ ಯಾರೆಲ್ಲ ಓದ್ತೀರೋ ಕೈಗಳೆತ್ತಿರ ಅವಕಾಶ ಕೊಡೋಕ್ಕೆ ಅನುಕೂಲ ಆಗ್ತದೆ.
ನೀವು ಪವಿತ್ರಾತ್ಮ ಭರಿತರಾಗಿರ್ರಿ. ಬಿ ಫಿಲ್ಡ್ ವಿತ್ ದ ಸ್ಪಿರಿಟ್. ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾಯನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಎಫೆಸ 5:18-20. ಪರಿಶುದ್ಧ ಗ್ರಂಥದ ಸಂದೇಶವೇನೆಂದರೆ ಕರ್ತನ ಜನರು ಪೂರ್ಣ ಅಥವಾ ಕಡಿಮೆ ಮಟ್ಟದಲ್ಲಿ ಆತನ ಆತ್ಮದಿಂದ ತುಂಬಿದವರಾಗಿರಬಹುದು. ಆತನವರಾಗಬೇಕಾದರೆ ಅವರಲ್ಲಿ ಸ್ವಲ್ಪವಾದರೂ ಆತನ ಆತ್ಮವಿರಲೇಬೇಕು. ಯಾಕೆಂದರೆ ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ರೋಮಾಯ 8:9. ದೇವರು ಒದಗಿಸಿದವುಗಳನ್ನು ಉಪಯೋಗಿಸುವಲ್ಲಿ ನಾವು ಎಷ್ಟರ ಮಟ್ಟಿಗೆ ಪೂರ್ಣವಾಗಿ ಆತನ ಆತ್ಮನಿಂದ ಪ್ರವೃತ್ತಿಯಿಂದ ಮತ್ತು ಪ್ರಭಾವಗಳಿಂದ ತುಂಬಿದವರಾಗಿರುತ್ತೇವೋ ಆತನು ನಮ್ಮ ಹೃದಯಗಳನ್ನು ಮತ್ತು ಜೀವಿತವನ್ನು ಪಾವನಗೊಳಿಸುವ ಮತ್ತು ಈ ಲೋಕದ ಆತ್ಮವುಳ್ಳವರಿಂದ ನಮ್ಮನ್ನು ಪ್ರತ್ಯೇಕಿಸುವ ಉದ್ದೇಶದಿಂದಲೇ ಬಹಿರಂಗಪಡಿಸಿದ ಆತ್ಮ ಅಥವಾ ಸತ್ಯದ ಪ್ರಭಾವವು ನಮ್ಮಲ್ಲಿಯೇ ನೆಲೆಯಾಗಿರುತ್ತದೆ.
ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಎಫೆಸ ಬರೆದಂಥ ಪತ್ರಿಕೆಯಲ್ಲಿ ಒಂದು ವಾಕ್ಯ ಏನು ಮಾಡ್ತಾರೆ ಹೇಳ್ತಾರೆ, ಏನಪ್ಪ ನೀವು ಪವಿತ್ರಾತ್ಮ ಭರಿತವರಾಗಿರ್ರಿ, ಅದರ ಒಬ್ಬರೊಬ್ಬರು ಸಂಗಡ ಕೀರ್ತನೆ ಸಂಗೀತಗಳಿಂದ ಆತ್ಮಿಕ ಒಂದು ಇದರಲ್ಲಿ ಏನು ಮಾಡಿ ಒಬ್ಬರೊಬ್ಬರು ನೀವು ಮಾತಾಡ್ಕೊತಾ ಇರ್ರಿ ಅಂತಂತ ಹೇಳ್ತಾರೆ ಅದರ. ಸೊ ಏನಪ್ಪ ಅದರ ಅರ್ಥ, ಪವಿತ್ರಾತ್ಮನ ಭರಿತವರಾಗಿರ್ರಿ ಏನರ್ಥ ಅದರ? ಸೊ ಇದು ವಾಕ್ಯದಲ್ಲಿ ನಮ್ಗೆ ಏನಪ್ಪ ಮುಖ್ಯವಾಗಿ ಗೊತ್ತಾಗ್ತಾರೆ ಅಂತಂದರೆ, ಪವಿತ್ರಾತ್ಮ ಭರಿತವರಾಗಿರ್ರಿ ಅಂತಂತ ಹೇಳ್ಬೇಕಾರೆ ಇದರ ಮೊದಲನೇ ಒಂದು ಪಾಯಿಂಟ್ ಏನು ನಮಗೆ ಜ್ಞಾಪನ ಬರ್ತಾರೆ ಅಂತಂದರೆ, ಎಲ್ಲರೂ ಈಕ್ವಲ್ ಆಗಿ ಏನಾಗಿರಲ್ಲ, ಪವಿತ್ರ ಆತ್ಮದಲ್ಲಿ ಇರೋದಿಲ್ಲ. ಅಂದರೆ ಅವರವ್ರಿಗೆ ಬೆಳವಣಿಗೆ ತಕ್ಕಂತೆ ಏನು ಮಾಡ್ತಾರೆ, ದೇವರು ಪವಿತ್ರ ಆತ್ಮನ ಕೊಡ್ತಾರೆ ಅಂತ ನಮ್ಗೆ ಕ್ಲೀನಾಗಿ ಗೊತ್ತಾಗ್ತಾರೆ. ಹಂಗಾರೆ ಏನು ಮೀನಿಂಗು, ಪವಿತ್ರ ಆತ್ಮನ ಎಲ್ಲರಿಗೂ ದೇವರು ಒಂದೇ ಸರ್ತಿ ಈಕ್ವಲ್ ಆಗಿ ಏನು ಮಾಡೋಕೆ ಹೋಗಿಲ್ಲ, ಕೊಡೋಕೆ ಹೋಗಿರಲ್ಲ. ಅಂದರೆ ಅವರ ಅಳತೆ ತಕ್ಕಂತೆ ದೇವರು ಏನು ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ. ಯಾವ ಅಳತೆ ತಕ್ಕಂತೆ? ಪವಿತ್ರ ಆತ್ಮ, ಹೋಲಿ ಸ್ಪಿರಿಟ್ ಅಂತ ನಾವೇನು ಹೇಳ್ತಿರೋ, ಎಷ್ಟೋ ಮಟ್ಟಿಗೆ ನಾವು ಹೋಲಿಯಾಗಿರ್ತಿರೋ, ಎಷ್ಟು ಮಟ್ಟಿಗೆ ನಾವು ನಮ್ಮನ್ನು ನಾವೇ ಪರಿಶುದ್ಧವಾಗಿ ಇಟ್ಕೊಂಡಿರ್ತಿರೋ, ಅಷ್ಟು ಮಟ್ಟಿಗೆ ದೇವರು ನಮ್ಗೆ ಏನು ಮಾಡ್ತಾರೆ, ಪವಿತ್ರ ಆತ್ಮ ನಮಗೆ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನೋಡ್ಬೇಕಾರೆ ಎಲ್ಲರೂ ಈಕ್ವಲ್ ಆಗಿ ಏನಾಗಿರಲ್ಲ, ಇರಲ್ಲ. ಅದಕ್ಕೆ ಹೇಳ್ತಾರೆ ನೀವು ಪವಿತ್ರ ಆತ್ಮನ ಭರಿತವರಾಗಿರಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಸೊ ಇದು ಯಾರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ, ಯಾರು ಕಾನ್ಸಕ್ರೇಷನ್ ಮಾಡ್ಕೊಂಡಿದ್ದಾರೋ ಆ ಅವ್ರ ಮೇಲೆ ಕಂಪ್ಲೀಟಾಗಿ ಏನಾಗಿದೋ ಇದು ಡಿಪೆಂಡ್ ಆಗಿದೆ. ಸೊ ಅವರು ಎಷ್ಟು ಮಟ್ಟಿಗೆ ದೇವರಿಗಾಗಿ ಪ್ರತ್ಯೇಕವಾಗಿ ತನ್ನ ತಾನೇ ಒದಗಿಸಿಡ್ತಾರೋ, ಆಮೇಲೆ ಎಷ್ಟು ಮಟ್ಟಿಗೆ ದೇವರಿಂದ ಅವರು ಹತ್ರವಾಗಿದ್ದು ಲೋಕದಿಂದ ದೂರವಾಗಿರ್ತಾರೋ ಅಷ್ಟು ಮಟ್ಟಿಗೆ ಏನಾಗ್ತಾರೆ ಇದು ಡಿಪೆಂಡ್ ಆಗ್ತದೆ ಅಂತ ಏನು ಮಾಡ್ತಾರೆ ಪ್ಯಾರಾಗ್ರಾಫ್ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನು, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಮೃತ ಸಿಸ್ತ ಓದ್ಬೋದಾ?
ಎಸ್ ಬ್ರದರ್, ಈ ವಾಕ್ಯ ಭಾಗದಲ್ಲಿ ಮತ್ತು ಇದೇ ರೀತಿಯ ವಾಕ್ಯ ಭಾಗಗಳಲ್ಲಿ ವೈಯಕ್ತಿಕವಾಗಿ ಒಬ್ಬ ಪವಿತ್ರಾತ್ಮನು ಇದ್ದಾನೆ ಎಂಬ ಯಾವುದೇ ಆಲೋಚನೆ ನಮಗೆ ಇರುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ಪವಿತ್ರಾತ್ಮನನ್ನು ಒಬ್ಬ ವ್ಯಕ್ತಿ ಎಂದು ತಿಳುಕೊಂಡರೆ ಅದನ್ನು ಪಡಕೊಳ್ಳುವವರನ್ನು ಹೆಚ್ಚು ಅಥವಾ ಕಡಿಮೆಯಾಗಿ ತುಂಬಿಕೊಳ್ಳಲು ಒತ್ತಾಯಪಡುವುದು ಅಸಂಬದ್ಧತೆ ಎಂದೆನಿಸುತ್ತದೆ. ಆತನು ದೊಡ್ಡವನಾದರೆ ಹೆಚ್ಚಾಗಿ ತುಂಬಿಕೊಳ್ಳುವನು, ಸಣ್ಣವನಾದರೆ ಕಡಿಮೆಯಾಗಿ ತುಂಬಿಕೊಳ್ಳುವನು. ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿ ತ್ರಯಕತ್ವದ ದೇವರುಗಳಲ್ಲಿ ಒಬ್ಬನಾಗಿ ಅತ್ಯುತ್ತಮನಿಗೆ ಸಮನಾಗಿದ್ದಾನೆಂದು ಊಹಿಸಿಕೊಳ್ಳುವಾಗ ಆತನು ಅಸಂಪೂರ್ಣ ಮನುಷ್ಯನ ಚಿಕ್ಕದಾದ ವಿಸ್ತಾರದಲ್ಲಿ ಪ್ರವೇಶಿಸಲು ಸಾಧ್ಯವಿಲ್ಲ ಮತ್ತು ಆ ಪುಟ್ಟ ಹೃದಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಆದರೆ ದೇವರ ಶಕ್ತಿಯ ಮತ್ತು ಪ್ರಭಾವದ ನಿಜವಾದ ಆಲೋಚನೆಯು ನಮಗೆ ಅರ್ಥವಾಗುವಾಗ ಅಪೊಸ್ತಲನ ಎಚ್ಚರಿಕೆ ಮಾತುಗಳು ನಿಜವಾಗಿಯೂ ಸಮಗ್ರವಾಗಿ ಸಮಂಜಸವಾಗಿದೆ. ನಾವು ನಮ್ಮ ದೇವರ ಪವಿತ್ರವಾದ ಮನಸ್ಸು ಅಥವಾ ಪ್ರವೃತ್ತಿಯಿಂದ ತುಂಬಿಕೊಳ್ಳಲು ಬಯಸುವುದನ್ನು ಮುಂದುವರಿಸಬೇಕು. ಇವುಗಳು ದೇವರು ಪಡಕೊಂಡ ನಮ್ಮ ಕರ್ತನು ವಿಮೋಚಕನು ಆದ ಆತನ ಏಕೈಕ ಕುಮಾರನ ವ್ಯಕ್ತಿತ್ವದಲ್ಲಿ ಮತ್ತು ವಿಧೇಯತ್ವದಲ್ಲಿ ಅತ್ಯಂತ ಸುಂದರವಾಗಿ ನಿದರ್ಶಿಸಲ್ಪಟ್ಟಿದೆ. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸ್ಟಾರ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ, ಇಲ್ಲಿ ಪವಿತ್ರಾತ್ಮನ ಭರಿತವರಾಗಿರಿ ಅಂದ್ರೆ ಏನಪ್ಪ ಅರ್ಥ ಅಂದರೆ, ಏನೋ ಒಂದು ವ್ಯಕ್ತಿಯಿಂದ ನಾವು ಭರಿತವರಾಗಿರ್ಬೇಕಾ ಅಂತಂದರೆ ಖಂಡಿತವಾಗೂ ಇಲ್ಲ. ಯಾಕಂದರೆ ಸಾಮಾನ್ಯವಾಗಿ ತ್ರಯಕತ್ವ ಇರೋರು, ಆ ಉಪದೇಶದಲ್ಲಿ ನಂಬಿಕೆ ಇರೋರು ಏನಪ್ಪ ಮಾಡಿದರೆ, ಈ ಒಂದು ಪವಿತ್ರಾತ್ಮ ಕೂಡ ಒಂದು ವ್ಯಕ್ತಿ, ತ್ರಯಕತ್ವದಲ್ಲಿ ಅದು ಒಂದು ದೇವರಾಗಿರೋದ್ರಿಂದ ಆ ಪವಿತ್ರಾತ್ಮ ನಮ್ಮಲ್ಲಿ ಏನಾಗಿರಬೇಕು, ನೆಲೆಗೊಂಡಿರಬೇಕು ಅಂತ ಹೇಳ್ತಾರೆ. ಸರಿ, ಪವಿತ್ರಾತ್ಮ ಒಂದು ವ್ಯಕ್ತಿಯಾಗಿರ್ಬೇಕಾದ್ರೆ ಅದು ಒಬ್ಬ ಮನುಷ್ಯನಲ್ಲಿ ಹೆಂಗೆ ಬಂದು ತುಂಬಿಕೊಂಡಿರೋದಕ್ಕೆ ಸಾಧ್ಯ ಅದರ? ಸೊ ಈ ವಾಕ್ಯದಲ್ಲಿ ನಮ್ಗೆ ಏನು ಹೇಳ್ತಾರೆ ಅಂದರೆ, ಪವಿತ್ರಾತ್ಮ ಭರಿತವರಾಗಿರ್ರಿ ಅಂತ ಒಂದು ಥಾಟಲ್ಲಿ ನಮ್ಗೆ ಏನಪ್ಪ ಕ್ಲಿಯರಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಅಂತಂದರೆ, ಅವಾಗ ಹೇಳ್ದಂತೆ ಎಲ್ಲರಲ್ಲೂ ಈಕ್ವಲ್ ಆಗಿ ಏನಾಗಿರೋಕ್ಕೆ ಸಾಧ್ಯ ಇಲ್ಲ, ಇದು ಭರಿತವರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಸಿ, ಒಂದು ವ್ಯಕ್ತಿ ಒಬ್ಬರು ಮನುಷ್ಯರಲ್ಲಿ ಅರ್ಧಂಬರ್ಧ ತುಂಬ್ಕೊಳಕ್ಕೆ ಸಾಧ್ಯನಾ? ಖಂಡಿತವಾಗೂ ಸಾಧ್ಯ ಇಲ್ಲಲ್ಲ. ಹಂಗಾರೆ ಬಂದರೆ ಪೂರ್ತಿ ಬರಬೇಕು, ಇಲ್ಲ ಅಂದರೆ ಬರಲೇಬಾರ್ದು ಅದರ. ಸೊ ಪವಿತ್ರಾತ್ಮ ಭರಿತವರಾಗಿರಿ ಅಂತಬಿಟ್ಟು ಇದನ್ನ ವ್ಯಕ್ತಿಗೆ ಹೋಲಿಕೆ ಮಾಡಬೇಕಾದ್ರೆ, ಐದರ್ ಆ ವ್ಯಕ್ತಿ ದೊಡ್ಡ ಮನುಷ್ಯ ಆಗಿರಬೇಕು, ಇಲ್ಲ ನಾನು ಚಿಕ್ಕ ಮನುಷ್ಯ ಆಗಿರಬೇಕು ಅದರ, ಆವಾಗೇನೆ ಪವಿತ್ರಾತ್ಮ ಬಂದ್ಬಿಟ್ಟು ಹೆಚ್ಚಾಗಿ ತುಂಬಿದೆ ಅಥವಾ ಕಮ್ಮಿಯಾಗಿ ತುಂಬಿದೆ ಅಂತ ಹೇಳೋಕ್ಕೆ ಸಾಧ್ಯ ಅಲ್ವನ? ಅದು ಮಾತ್ರ ಅಲ್ಲ, ಯೋಚನೆ ಮಾಡಿರ್ತೀನಿ, ಪರಿಶುದ್ಧವಾಗಿರೋ ಪರಲೋಕದಲ್ಲಿರುವ ತಂದೆಯ ದೇವರು ಏನ್ರಿ, ಅವರು ಏನ್ರಿ ಒಬ್ಬ ಮನುಷ್ಯನಲ್ಲಿ ಅವರೇ ಖುದ್ದಾಗಿ ಬಂದು ವಾಸ ಮಾಡೋಕ್ಕೆ ಸಾಧ್ಯನಾ? ಅದು ಪಾಪಿಷ್ಟ ಮನುಷ್ಯರಲ್ಲಿ ದೇವರು ಪಾಪ ಮಾಡಿದ ಮೇಲೆ ಮನುಷ್ಯನ ಈಡೆ ಅಂತ ಹೊರಗಡೆ ಏನು ಮಾಡ್ತಾರೆ, ಅವ್ರನ್ನ ಕಳಿಸ್ಬಿಡ್ತಾರೆ ಅದರ. ಈಡೆ ಅಂತ ಹೊರಗಡೆ ಕಳಿಸ್ಬೇಕಾದ್ರೆ ಈಡೆ ಅಂತ ಒಳಗಡೆನೆ ತಿರುಗಿ ಏನು ಮಾಡೋಕೆ ಹೋಗಿಲ್ಲ, ದೇವರು ಅವ್ರಿಗೆ ಆಕ್ಸೆಸ್ ಕೊಡೋಕೆ ಹೋಗಿಲ್ಲ ಅಲ್ವರ, ಕಂಪ್ಲೀಟಾಗಿ ಏನು ಮಾಡಿದ್ರು, ಕಟ್ ಆಫ್ ಮಾಡಿದ್ರು. ಹಂಗಿರ್ಬೇಕಾರೆ ಅದಕ್ಕೇ ಆಕ್ಸೆಸ್ ಕೊಟ್ಟಿಲ್ಲ ಅಂತಂದರೆ, ದೇವರು ಮನುಷ್ಯರಲ್ಲಿ ಒಬ್ಬರು ಪಾಪಿ ಮನುಷ್ಯರಲ್ಲಿ ಬಂದಿರೋಕ್ಕೆ ಸಾಧ್ಯನಾ ಅಂತಂದರೆ ಖಂಡಿತವಾಗೂ ಏನ್ರಿ ಈ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇದೊಂದು ವ್ಯಕ್ತಿ ಅಂತ ಪರಿಗಣಿಸೋದಕ್ಕೆ ಖಂಡಿತವಾಗೂ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಆದರೆ ಅದು ಬದಲಾಗಿ ನಾವು ಸತ್ಯವೇದದಲ್ಲಿ ಓದಿದಂಥ ರೀತಿಯಲ್ಲಿ ಪವಿತ್ರಾತ್ಮ ಬಂದ್ಬಿಟ್ಟು ಒಂದು ಶಕ್ತಿ ಅಂತ ಬಿಟ್ಟು ಹಾಕ್ಬಿಟ್ಟು ನಾವು ಕರೆಕ್ಟಾಗಿ ಅಪ್ಲೈ ಮಾಡಿ ಓದಿದ್ರೆ ಇದು ಕ್ಲೀನಾಗಿ ನಮ್ಗೆ ಏನಾಗ್ತದೆ, ಅರ್ಥ ಭರಿತವಾಗೆ ನಮಗೆ ಕ್ಲೀನಾಗಿ ಗೊತ್ತಾಗ್ತದೆ. ಅದಕ್ಕೆ ಇದನ್ನು ಎಲ್ಲಿ ನಮ್ಮ ಎಕ್ಸಾಂಪಲ್ ಕ್ಲೀನಾಗಿ ನೋಡ್ಬಂದ್ರೆ, ನಮ್ಮ ಯೇಸು ಕ್ರಿಸ್ತನ ಏನು ಮಾಡ್ತಾರೆ ನೋಡ್ಬೋದು. ಯೇಸು ಕ್ರಿಸ್ತನ ದೇವರು ಬಲದಿಂದಲೂ ಪವಿತ್ರಾತ್ಮದಲ್ಲೂ ಅಭಿಷೇಕಿಸಿರು ಅಂತ ನೋಡ್ತೀರಿ. ಆ ದೇವರ ಬಲದಿಂದನೇ ಯಾವುದೇ ಒಬ್ಬ ಸಾಧಾರಣ ಮನುಷ್ಯ ಮಾಡೋಕ್ಕಾಗದಿರೋಂಥ ಒಂದು ಕೆಲಸವನ್ನು ಕ್ರಿಸ್ತನ ಏನು ಮಾಡೋದು ಭೂಲೋಕದಲ್ಲಿ ಮಾರಿ ನೆರವೇರಿಸಿದ್ರು ಅಂತ ನೋಡಿಸ್ತೀರಿ ಅಲ್ವರ? ಸದ್ಗೆ ನೋಡ್ಬೇಕಾದ್ರೆ ಒಂದು ಪವಿತ್ರಾತ್ಮನ ಶಕ್ತಿ ಆಗಿರಬೇಕು. ಶಕ್ತಿ ಮಾತ್ರನೇ ಎಷ್ಟು ಬೇಕಾದ್ರೂ ಅಷ್ಟೇ ಮಾಡ್ಬೋದು, ಕೊಡ್ಬೋದು, ಜಾಸ್ತಿ ಶಕ್ತಿ ಕಮ್ಮಿ ಶಕ್ತಿ. ಸೊ ಎಷ್ಟು ಸಾಮರ್ಥ್ಯ ಇದ್ದೋ ಅಷ್ಟು ಸಾಮರ್ಥ್ಯ ತಕ್ಕಂತ ಏನಾಗ್ಬೋದು, ಶಕ್ತಿನ ದಯಪಾಲಿಸ್ಬೋದು ಹೊರತು ಏನ್ರಿ ಈ ಥರ ಒಂದು ವ್ಯಕ್ತಿನ ಎಂತ ದಯಪಾಲಿಸೋದಕ್ಕೆ ಖಂಡಿತವಾಗೋದು ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಯೋಚನೆ ಮಾಡಿರ್ತೀನಿ, ಒಬ್ಬ ವ್ಯಕ್ತಿ ಒಬ್ಬರಲ್ಲಿ ಒಂದ್ಸರಿ ಏನು ಮಾಡೋದು ತುಂಬೋದು ಅದರ, ಒಬ್ಬ ವ್ಯಕ್ತಿ ಹೆಂಗೆ ಎಲ್ಲರಲ್ಲೂ ಅಟ್ ಎ ಟೈಮ್ ತುಂಬೋದಕ್ಕೆ ಸಾಧ್ಯ, ಅದು ಸಾಧ್ಯನಾ? ಖಂಡಿತವಾಗೂ ಸಾಧ್ಯನೇ ಇಲ್ಲ. ನಾವು ಕೂಡ ಬೈಬಲಲ್ಲಿ ಏನು ಮಾಡಿದಿರಿ, ಎಷ್ಟೋ ಸತಿ ದೆವ್ವ ಹಿಡಿದ್ರ ಬಗ್ಗೆ ಎಕ್ಸಾಂಪಲ್ಸ್ ನೋಡಿದಿರಿ, ಅದೇ ಥರ ಇರ್ಬೋದಾ ಅಂತ ಒಂದು ಸಾಹಿತ್ಯಗಳು ತೊಗೊಂಡ್ರು ಸರಿ, ಅಲ್ಲಿ ದೆವ್ವ ಹಿಡಿದಿರೋದ್ರಲ್ಲಿ ಹೆಂಗಿತ್ತು ಅಂತ ನೋಡ್ತೀರಿ ಅಂತಂದರೆ, ಒಂದು ದೆವ್ವದೊಳಗಡೆ ಸರಿ ಒಬ್ಬ ಮನುಷ್ಯನೊಳಗಡೆ ಒಂದು ದೆವ್ವ ಏನಾಗಿತ್ತು, ಬಂದಿಯೇ ತುಂಬಿಕೊಂಡಿತ್ತು. ಅದೇ ದೆವ್ವ ಬೇರೆ ಇನ್ನೊಬ್ರು ಕೂಡ ಅಟ್ ಎ ಟೈಮ್ ತುಂಬಿಕೊಂಡಿತ್ತು ಅಂದರೆ ಇಲ್ಲ ರೀ. ಸೊ ಮಲ್ಟಿಪಲ್ ದೆವ್ವಗಳು ಒಬ್ಬ ವ್ಯಕ್ತಿನ ಪ್ರೊಸೆಸ್ ಮಾಡ್ಬೋದು, ಆದರೆ ಒಂದೇ ದೆವ್ವ ಅಟ್ ಎ ಟೈಮ್ ಮಲ್ಟಿಪಲ್ ಪೀಪಲ್ನ ಪ್ರೊಸೆಸ್ ಮಾಡೋಕ್ಕೇನಿಲ್ಲ, ಸಾಧ್ಯ ಇಲ್ಲ ಅಲ್ವರ? ಸೊ ಅದರಿಂದ ದೇವರು ಒಂದು ಪವಿತ್ರಾತ್ಮ ಶಕ್ತಿ ದೇವರು ನಮಗೆ ದಯಪಾಲಿಸಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಹೋದ್ರೆ ನಮಗೆ ಬೈಬಲ್ ಕ್ಲೀನಾಗಿ ಏನಾಗ್ತಾರೆ ಅರ್ಥವಾಗ್ತದೆ, ಇಲ್ಲಾಂದರೆ ಅಟರ್ ಕನ್ಫ್ಯೂಷನ್ ಆಗ್ತದೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನಿತಾ ಮೇರಿ ಸಿಸ್ಟರ್ ಓದ್ಬೋದಾ?
ಹಾ ಬ್ರದರ್, ಓದ್ತೀನಿ. ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಈ ಆಲೋಚನೆಯು ಅಪೋಸ್ತಲನು ಬೇರೊಂದು ಕಡೆಯಲ್ಲಿ ನಮ್ಮ ಮೃತ್ಯು ಶರೀರವು ಸೋರಿ ಹೋಗುವ ಬಿರುಕು ಬಿಟ್ಟ ಕುರೂಪಗೊಂಡ ಪಾತ್ರೆಯಂತಿದೆ ಎಂಬ ಸಲಹೆಯೊಂದಿಗೆ ಸಾಮರಸ್ಯದಲ್ಲಿದೆ. ಆದರೆ ದೇವರು ಇದರಲ್ಲಿ ತನ್ನ ಪವಿತ್ರಾತ್ಮನು ತುಂಬಿಕೊಳ್ಳಲು ಅನುಮತಿಸಿದ್ದಾನೆ. ಅಪೋಸ್ತಲನ ಸಲಹೆ ಏನೆಂದರೆ, ನಾವು ನಮ್ಮ ಸ್ವಂತ ಅಸಮರ್ಪಕತೆಯನ್ನು ಮತ್ತು ಸುವಾರ್ತೆಯ ಮೂಲಕ ದೇವರಿಂದ ಸ್ಫೂರ್ತಿ ಹೊಂದಿದವರಾಗಿ ನಾವು ಪವಿತ್ರ ಪ್ರಭಾವವು ಸೋರಿ ಹೋಗುವ ಸಾಧ್ಯತೆಯನ್ನು ತಿಳಿದಿರುವ ದೃಷ್ಟಿಯಲ್ಲಿ ನಾವು ಹೆಚ್ಚು ಪ್ರಾಮಾಣಿಕವಾದ ಗಮನವನ್ನು ಕೊಡಬೇಕಾಗುತ್ತದೆ. ಇಲ್ಲವಾದಲ್ಲಿ ಇವುಗಳು ನಮ್ಮಿಂದ ಸೋರಿ ಹೋಗಲು ನಾವು ಬಿಟ್ಟು ಬಿಡುತ್ತೇವೆ, ಯಾಕೆಂದರೆ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು. ಪವಿತ್ರಾತ್ಮವು ದೇವರೊಡನೆ ಸಾಮರಸ್ಯವಾಗಿರುವ ನೂತನ ಮನಸ್ಸು. 2 ಕೊರಿಂಥ್ಯ 4:7, ಇಬ್ರಿಯ 2:1 ಸಹ ನೋಡಿರಿ. ಇದು ನಮ್ಮ ಒಡೆಯನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರಿಗೆ ಕ್ರಿಸ್ತನ ಶ್ರಮೆಗಳಲ್ಲಿ ಮತ್ತು ಅದನ್ನು ಅನುಸರಿಸುವ ಮಹಿಮೆಯಲ್ಲಿ ಪಾಲುಗಾರರಾಗುವವರಿಗೆ ಕರ್ತನ ಮಾರ್ಗದಲ್ಲಿದ್ದು ಪವಿತ್ರಾತ್ಮನಿಂದ ತುಂಬಿಕೊಳ್ಳಲು ಬಯಸುವವರಿಗೆ ಯೋಗ್ಯವಾಗಿದೆ. ಈ ಗುರಿಯನ್ನು ಮುಟ್ಟಲು ನಾವು ಕರ್ತನಿಗೆ ಮತ್ತು ಆತನ ದೇಹದ ಸಹ ಅಂಗಗಳಿಗೆ ಸಮೀಪಸ್ಥರಾಗಿರಬೇಕು. ಸಹಾನುಭೂತಿಯಲ್ಲಿ, ಪ್ರೀತಿಯಲ್ಲಿ, ಸಹಕಾರದಲ್ಲಿ ಸಮೀಪವಾಗಿರಬೇಕು ಮತ್ತು ನಾವು ಸಮಸ್ತ ಸಭೆಯನ್ನು ಪಾವನಗೊಳಿಸುವ ಪ್ರಭಾವದ ಬುಗ್ಗೆಯಾಗಿರುವ ದೇವರ ವಾಕ್ಯಕ್ಕೆ ನಿಕಟವಾಗಿರಬೇಕು. ಇವರನ್ನು ಸತ್ಯದಲ್ಲಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಯೋಹಾನ 17:17.
ಥ್ಯಾಂಕ್ ಯು ಸಿಸ್ಟರ್. ಸೊ ಇಲ್ಲಿ ನೋಡ್ಬೇಕಾದ್ರೆ, ಇಲ್ಲಿ ಪವಿತ್ರಾತ್ಮನ ಭರಿತವರಾಗಿರಿ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಬೇಕಾದ್ರೆ ಅಪೊಸ್ತಲ ಪೌಲು ಇದಕ್ಕೆ ಈಕ್ವಲ್ ಆಗಿರೋಂಥ ಇನ್ನೊಂದು ಟರ್ಮ್ ಏನು ಮಾಡ್ತಾರೆ, ಬೈಬಲ್ ಯೂಸ್ ಮಾಡ್ತಾರೆ ಏನಪ್ಪ ಅಂತಂದ್ರೆ 2 ಕೊರಿಂಥಿಯನ್ಸ್ 4:7 ಯೂಸ್ ಮಾಡ್ತಾರೆ. ಏನು ಯೂಸ್ ಮಾಡ್ತಾರೆ ಅಂತಂದ್ರೆ, ದೇವರು ಈ ನಿಕ್ಷೇಪವನ್ನು ಮಣ್ಣಿನ ಘಟಕದಲ್ಲಿ ಇಟ್ಟಿದ್ದಾರೆ ಅಂತ ನಾವೇನು ಮಾಡ್ತೀವಿ ವಾಕ್ಯ ಓಡ್ತೀವಿ. ಅದರ ಏನಪ್ಪ ಅದರ ಅರ್ಥ ಅಂದರೆ, ಗಾಡ್ ಹ್ಯಾಸ್ ಕೆಪ್ ದಿಸ್ ಟ್ರೆಜರ್ ಇನ್ ಅರ್ತ್ ಅಂಡ್ ವೆಸಲ್ ಅಂತ ನೋಡ್ತೀರಿ. ಏನಪ್ಪ ದ ಟ್ರೆಜರ್ ಅಂತಂದರೆ, ಅತಿ ಅಮೂಲ್ಯವಾಗಿರುವಂಥ ಒಂದು ಬೆಲೆ ಉಳ್ಳಂಥ ವಸ್ತುನ ದೇವರು ಮಣ್ಣಿನ ಮಡಿಕೆಯಲ್ಲಿಟ್ಟವ್ರೆ ಅಂತ ನೋಡ್ತೀರಿ. ಏನದು ಟ್ರೆಜರ್ ಅಂತಂದರೆ, ಅದರ ದೇವರು ನಮಗೆ ಕೊಟ್ಟಿರೋಂಥ ಆತನ ಒಂದು ಬಲ, ಅದೇ ಎಲ್ಲದಕ್ಕಿಂತ ಶಕ್ತಿಶಾಲಿಯಾಗಿರೋದು ಅಲ್ವರ. ಅದು ನೋಡ್ಬೇಕಾದ್ರೆ ಏನ್ರಿ ಪ್ರೆಷಿಯಸ್ ಥಿಂಗ್ ಅದರ ದೇವರು ಒಂದು ದೃಷ್ಟಿಯಲ್ಲಿ ತುಂಬ ಅಮೂಲ್ಯವಾಗಿರೋದು ಅಂದರೆ ಆತನ ಒಂದು ಬಲ ಶಕ್ತಿ ಅಲ್ವರ. ಇದನ್ನ ದೇವರು ಎಲ್ಲಪ್ಪ ಇಟ್ಟವ್ರೆ ಅಂತಂದರೆ, ನಮ್ಮ ಒಂದು ದೇಹದಲ್ಲಿ. ಈ ದೇಹನ ಬೈಬಲ್ ಏನಕ್ಕೆ ಹೋಲಿಕೆ ಮಾಡ್ತಾರೆ ಅಂದರೆ, ಒಂದು ಮಣ್ಣಿನ ಘಟಕ ಅಂತಂದ್ಬಿಟ್ಟು, ಮಣ್ಣಿನ ಮಡಿಕೆ ಅಂತಂದ್ಬಿಟ್ಟು ಅಲ್ವರ. ಯಾಕೆ ಮಣ್ಣಿನ ಮಡಿಕೆ ಕಂಪೇರ್ ಮಾಡ್ತಾರೆ ಅಂತಂದರೆ, ಈ ಮಣ್ಣಿನ ಮಡಿಕೆ ಅದರ ಕ್ವಾಲಿಟಿ ಏನಪ್ಪ ಅಂದರೆ ಅದು ಲೀಕಿ ವೆಸಲ್. ಯಾರು ಇವಾಗ ಬೇಸಿಗೆಗೆಲ್ಲ ಬಂದು ನೋಡ್ತೀನಿ, ಎಲ್ಲ ಸಾಮಾನ್ಯವಾಗಿ ಮಾಡ್ತಾರೆ, ಫ್ರಿಜ್ ಯೂಸ್ ಮಾಡ್ತಾರೆ. ಫ್ರಿಜ್ ಇಲ್ಲ ಏನು ಮಾಡ್ತಾರೆ, ಮಡಿಕೆ ಅಂದರೆ ಮಡಿಕೆಗೆ ಏನು ಮಾಡ್ತಾರೆ, ಚೆನ್ನಾಗಿ ನೀರು ತುಂಬಿಸಿಕ್ಬಿಡ್ತಾರೆ. ಅದರ ನೀರು ತುಂಬಿಸಿಕ್ರೆ ಆ ಮಣ್ಣಿನ ಮಡಿಕೆ ಏನಾಗ್ತಾರೆ, ಹಂಗೆ ತಂಪಾಗಿರ್ತಾರೆ. ಅದರ ಹೇಗಪ್ಪ ಅಂತ ನೋಡಿದ್ರೆ, ಅಲ್ಲಿ ಹಾಕಿರೋ ನೀರು ಹಂಗೆ ಇರ್ತದ ಅಂತಂದ್ರೆ, ಇಲ್ಲ ರೀ. ಆ ನೀರು ಏನಾಗ್ತದೆ ಹಂಗೆ, ಆ ಒಂದು ಪೋರಸ್ ಹೋಲ್ಸ್ಗಳ ಮುಖಾಂತರ ಲೈಟಾಗಿ ಏನಾಗ್ತದೆ ಹಂಗೆ ಎವಾಪೊರೇಟ್ ಆಗ್ತಾ ಇರ್ತಾರೆ ನೋಡಿರ್ತೀರಿ. ಆ ಎವಾಪೊರೇಟ್ ಆಗ್ತಾ ಇರೋದ್ರಿಂದ ಆ ಒಳಗಡೆ ಇರೋಂಥ ನೀರು ತಂಪಾಗಿ ಯಾವಾಗ ಏನಾಗಿರ್ತಾರೆ ಇರ್ತಾರೆ ಅಲ್ಲ. ನೀವು ಫುಲ್ಲಾಗಿ ನೀರು ತುಂಬಿದ್ರೆ ಅದೇನಾಗಿರ್ತಾರೆ, ಸ್ವಲ್ಪ ಹೊತ್ತು ಅಲ್ಲ, ನೀರು ಸ್ವಲ್ಪ ಏನಾಗ್ತಾರೆ ಕಮ್ಮಿ ಹಾಗೆ ಆಗ್ತದೆ. ಇದೇ ರೀತಿ ನಮ್ಮ ದೇಹ ಕೂಡ ಲೀಕಿ ವೆಸಲ್ ರೀ. ಅಂದರೆ ಏನರ್ಥ, ನಾವು ಕಾನ್ಸಿಕ್ರೇಷನ್ ಮಾಡ್ಕೊಬೇಕಾದ್ರೆ ನಮಗೆ ಸ್ವಲ್ಪ ಅಂತಂದ್ಬಿಟ್ಟು ದೇವ್ರು ಏನು ಮಾಡ್ತಾರೆ, ಒಂದು ಗಾತ್ರದಲ್ಲಿ ಹೋಲಿಸ್ಬಿಟ್ಟು ಅಂತ ಕೊಟ್ಟಿರ್ತಾರೆ. ಯಾರ ಅಷ್ಟೇ ಸಾಕು, ನಾವು ಓಟೋಡ್ ಮುಗಿಸ್ಬಿಡ್ತೀನಿ ಅಂತಲ್ಲೇ ಅಂತಂದರೆ ಸಾಕ ಅಂತಂದ್ರೆ, ಇಲ್ಲ ರೀ, ದಟ್ಸ್ ಇಂಪಾಸಿಬಲ್ ರೀ. ಅದನ್ನ ಏನು ಮಾಡಬೇಕು, ದಿನ ನಾವು ಇವಾಗ ಬೆಳೆಸ್ಕೊಬೇಕು. ದಿನ ಅದ್ರಲ್ಲಿ ಏನಬೇಕು, ಬೆಳೀತಾ 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 ಏನಬೇಕು, ಇನ್ಕ್ರೀಸ್ ಆಗಬೇಕು. ಅದಕ್ಕೆ ಬೈಬಲ್ ಹೇಳ್ತಲ್ಲ, ಇವಾಗಗಳು ನಿಮ್ಮಲ್ಲಿ ಇದ್ದುಕೊಂಡು ಹೆಚ್ಚುತ್ತಾ ಬಂದರೆ ಅಂತ ಪೇತ್ರದಲ್ಲಿ ಹೇಳ್ತಾರಲ್ಲ, ಆವಾಗ ದೇವ್ರ ವಾಕ್ಯದಲ್ಲಿ ನಿಷ್ಫಲರಾಗಿರೋದಿಲ್ಲ ಅಂತ ವಾಕ್ಯ ಹೇಳ್ತಾರೆ ಗೊತ್ತಾ. ಸೊ ಇವೆಲ್ಲ ನಮ್ಮಲ್ಲಿ ಇದ್ದೇನಬೇಕೋ ಹೆಚ್ಚುತ್ತಾ ಬರಬೇಕ್ರಿ. ಅದೇನಬೇಕೋ ನಮ್ಮಲ್ಲಿ ಇದು ಇನ್ಕ್ರೀಸ್ ಆಗಬೇಕು. ಸೊ ಹೆಂಗೆ ಇನ್ಕ್ರೀಸ್ ಮಾಡ್ಕೊಳೋದು, ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತಂದರೆ ಏನ್ರಿ, ಹೆಂಗಪ್ಪ ಇನ್ಕ್ರೀಸ್ ಮಾಡ್ಕೊಂಬಿಡ ಅಂತಂದರೆ, ನಾವು ದೇವರ ಸಹೋದರ ಸಹೋದರಿಗಳ ಜೊತೆ ಅನ್ಯೋನ್ಯತೆಯಲ್ಲಿ ಮೊದಲೇನಾಗಿರ್ಬೇಕು ಇರಬೇಕು. ಆಮೇಲೆ ಸತ್ಯದ ಮೇಲೆ ಸಿಂಪತಿ, ಸಹೋದರ ಸಹೋದರಿಗಳ ನಮ್ಗೆ ಏನಾಗಿರ್ಬೇಕು, ದಯೆ ಕರುಣೆ ಅಂತ ಏನಾಗಿರ್ಬೇಕು ಇರಬೇಕು. ಆಮೇಲೆ ದೇವ್ರ ಮೇಲೆ ಪ್ರೀತಿ, ಸತ್ಯದ ಮೇಲೆ ಪ್ರೀತಿ ಏನಾಗಿರ್ಬೇಕು ನಮಗೆ ಇರಬೇಕ್ರಿ. ಅವಾಗ ಇತ್ತು ಅಂತಂದರೆ ಅದರಲ್ಲೇ ಪಳಗಿ 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 ನಾವೇನಾಗ್ತೀರಿ ಅದೇ ಥರ ಆಗ್ಬಿಡ್ತಾರೆ ಅಲ್ವರ. ಇವಾಗ ಯೋಚನೆ ಮಾಡಿರ್ತೀನಿ, ನಾವು ಸ್ಕೂಲಲ್ಲಿ ಬರೀ ಸೈನ್ಸೇ ಓದ್ತಾ ಇದ್ರೆ ಏನಾಗ್ಬಿಡ್ತೀರಿ, ಸೈನ್ಸ್ ಸ್ಟೂಡೆಂಟ್ ಆಗ್ತೀರಿ. ಬರೀ ಕಂಪ್ಯೂಟರ್ಸೇ ಓದ್ತಾ ಇದ್ರೆ ಯಾರು ಕಂಪ್ಯೂಟರ್ ಸ್ಟೂಡೆಂಟ್ ಆಗ್ತೀರಿ. ಅದು ನೋಡ್ಬೇಕಾದ್ರೆ ನೀವು ನೋಡ್ಬೋದು ಏನ್ರಿ, ಒಂದು ಹೈಯರ್ ಎಜುಕೇಷನ್ ಆದಮೇಲೆ ಒಂದು ಲೆವೆಲ್ ಮೇಲೆ ಏನು ಮಾಡ್ತಾರೆ, ಬೈಫಿಕೇಷನ್ಸ್ ಬರ್ತಾರೆ. ಸೈನ್ಸ್ ಓದೋರೆಲ್ಲ ಎಲ್ಗೋಗ್ಬೋದಾ ಸೀದಾ, ಸೈಂಟಿಸ್ಟ್ ಆಗ್ಬೋದು, ಫಿಸಿಕ್ಸು ಮ್ಯಾಥಮೆಟಿಕ್ಸ್ ಓದೋರು, ಇಲ್ಲ ನಾ ಬಯಾಲಜಿ ಓದೋರು ಏನು ಮಾಡ್ಬೇಕು ಡಾಕ್ಟರ್ಗೆ ಹೋಗ್ಬೋದು, ಕಂಪ್ಯೂಟರ್ಸ್ ಓದೋ ನಮ್ಮ ಕಂಪ್ಯೂಟರ್ ಫೀಲ್ಡ್ಗೆ ಏನು ಮಾಡ್ದ ಹೋಗ್ಬೋದು. ಏನಕ್ಕೆ ಅಂದರೆ ಆ ಫೀಲ್ಡಲ್ಲಿ ಅವ್ರು ಎಕ್ಸಲೆನ್ಸ್ ಆಗಿರ್ತಾರೆ, ಅಂದರೆ ಅದರಲ್ಲೇ ಏನು ಮಾಡ್ತಾರೆ ಅವರು ಧ್ಯಾನ ಮಾಡ್ತಾರೆ, ಅದನ್ನು ಅದರಲ್ಲೇ ಮುಳುಗಿರೋದ್ರಿಂದ ಅದರಲ್ಲೇ ಬೆಳೀತಾರೆ. ಇದೇ ರೀತಿ ನಾವು ದೇವರ ಸತ್ಯದಲ್ಲಿ ಎಷ್ಟು ಹತ್ತಿರವಾಗಿರ್ತಾರೋ ಅಷ್ಟು ದೇವರ ಒಂದು ಜ್ಞಾನ, ದೇವರ ಒಂದು ಬುದ್ಧಿ, ದೇವರ ಒಂದು ತಿಳುವಳಿಕೆ, ದೇವರ ಒಂದು ಮನಸ್ಸಿಗೆ ಹತ್ತಿರವಾಗಿ ನಾವು ಏನಾಗಿರ್ತೀರಿ ಇರ್ತೀರಿ. ಅದಕ್ಕೆ ಬೈಬಲಲ್ಲಿ ವಾಕ್ಯ ಹೇಳ್ತಾರೆ, ಯೋಹಾನ 17:17 ಓದ್ರಿ ಯಾರಾದ್ರೂ, ಜಾನ್ 17:17 ಓದ್ರಿ ನೋಡೋಣ. ಯೋಹಾನ 17:17 ವಾಕ್ಯ
ನಿನ್ನ ಓದ್ಲ ಬ್ರದ,
ಓದಿ ಓದಿ ಸರ್, ಓದಿ ಸರ್.
ನಿನ್ನ ವಾಕ್ಯವೇ ಸತ್ಯವು, ನೀನು ನನ್ನನ್ನು ಲೋಕಕ್ಕೆ
ಸ್ವಲ್ಪ
ಕಳಿಸಿಕೊಟ್ಟಂತೆ
ಮುಂಚೆಯಿಂದ ಓದಿ.
ಲೋಕದ ಇದ ಬ್ರದರ್ ಲೋಕದಲ್ಲಿರುವವರೆಲ್ಲರೂ ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು. ನಿನ್ನ ವಾಕ್ಯವೇ ಸತ್ಯವು, ನೀನು
ನೋಡ್ರ
ನನ್ನನ್ನು ಲೋಕಕ್ಕೆ
ನೋಡಿ, ಇವ್ರನ್ನ ಏನು ಮಾಡೋ, ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು ಅಂತ ಹೇಳ್ತಾರೆ. ಸತ್ಯದಲ್ಲಿ ಸೇರಿಸ್ಬೇಕಂತೆ, ಸತ್ಯಕ್ಕೆ ಕರ್ಕೊಂಬರ್ಬೇಕಂತೆ, ಆಮೇಲೆ ಏನು ಮಾಡೋಕೋ ಪ್ರತಿಷ್ಠೆ ಪಡಿಸ್ಬೇಕು ಅಂತ ಹೇಳ್ತಾರೆ. ಅಂದರೆ ಏನು, ಕಾನ್ಸಿಕ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸತ್ಯಕ್ಕೆ ಬಂದ್ಮೇಲೆ ಸತ್ಯಕ್ಕೆ ಹೇಳ್ಬಿಡ್ತೀನಿ, ಹಂಗೆ ಇದ್ಬಿಡ್ತೀನಿ, ಕಾನ್ಸಿಕ್ರೇಷನ್ ಮಾಡೋದನ್ನ ಆಯ್ತದೆ ಅಂದರೆ ಆಗಲ್ಲ ರೀ. ಕಾನ್ಸಿಕ್ರೇಷನ್ ಈಸ್ ಎ ಏನ್ರಿ, ಈಸ್ ಎ ಕಂಡೀಷನ್. ಇಟ್ ಈಸ್ ನಾಟ್ ಕಂಪಲ್ಸರಿ, ಬಟ್ ಇಟ್ ಈಸ್ ಎ ಕಂಡೀಷನ್ ದಟ್ ಯು ಶುಡ್ ಫುಲ್ಫಿಲ್. ಆ ಕಂಡೀಷನ್ ಫುಲ್ಫಿಲ್ ಮಾಡಲ್ಲ ಅಂತಂದರೆ ದೇವರನ್ನು ತಿಳಿಸುವಾರ್ಥಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಹೆಂಗಪ್ಪ ಅಂದರೆ ಸತ್ಯಕ್ಕೆ ಸೇರಿಸು, ಪ್ರತಿಷ್ಠೆ ಪಡಿಸೋ, ಆಮೇಲೆ ಅವ್ರನ್ನ ಹೆಂಗೆ ಇನ್ನೇನು ಮುಂದಕ್ಕೆ ಏನು ಹೇಳ್ತಾರೆ, ಅವ್ರನ್ನ ಏನು ಮಾಡು, ನಿನ್ನ ವಾಕ್ಯವೇ ಸತ್ಯವು ಅಂತ ಹೇಳ್ತಾರೆ. ಹೆಂಗಪ್ಪ ಪ್ರತಿಷ್ಠೆ ಪಡಿಸೋದು ಅಂತಂದರೆ ಹೆಂಗೆ ಕಾನ್ಸಿಕ್ರೇಷನ್ಗೆ ಕರ್ಕೊಂಬರೋದು, ಹೆಂಗೆ ಅವ್ರನ್ನ ಪರಿಶುದ್ಧಗೊಳಿಸೋದು ಅಂತಂದರೆ ನಿನ್ನ ವಾಕ್ಯ, ನಿನ್ನ ವಾಕ್ಯನೇ ಏನು ರೀ ಸತ್ಯವು ಅಂತ ಹೇಳ್ತಾರೆ. ಹಂಗಾರೆ ಹೆಂಗಪ್ಪ ಅವ್ರನ್ನ ಬೆಳೆಸೋದು, ಹೆಂಗೆ ಕಾನ್ಸಿಕ್ರೇಷನ್ ಕರ್ಕೊಂಬೋದು, ಕಾನ್ಸಿಕ್ರೇಷನ್ ಹೆಂಗೆ ಡೆವಲಪ್ ಆಗಂದರೆ ಸತ್ಯ. ಯಾವುದಪ್ಪ ಸತ್ಯ ಅಂದರೆ ನಿನ್ನ ವಾಕ್ಯವೇ ಸತ್ಯ. ದಿನ ಒಳ್ಳೆ ವಾಕ್ಯಗಳನ್ನ ಕೇಳ್ತಾ ಇದ್ರೆ, ಸತ್ಯದಲ್ಲಿ ಬೆಳೀತಾ ಇದ್ರೆ ದೇವ್ರ ಮಕ್ಕಳು ಸತ್ಯದಲ್ಲಿ ಏನಾಗಿರ್ತೀರಿ, ಸ್ಟ್ರಾಂಗ್ ಆಗಿರ್ತೀರಿ. ಯಾಕಂದರೆ ಇದು ಮಣ್ಣಿನ ಮಡಿಕೆ. ನಾ ವಾಕ್ಯನ ಯಾವಾಗ ಕೇಳಕ್ಕೆ ಬಿಟ್ಬಿಡ್ತೀರೋ, ಇದರ ನೀರು ತುಂಬಿಸೋದು ಮರ್ತು ಬಿಡ್ತೀರೋ, ಏನಾಗೋಯ್ತದೆ ಅಂದರೆ ಮಣ್ಣಿನ ಮಡಿಕೆ ಡ್ರೈ ಆಗೋಯ್ತದೆ. ನಾವೇನು ತಿಳ್ಕೊಂಡಿರ್ತೀರಿ, ನಾವು ಸತ್ಯದಲ್ಲೇ ಇರ್ತೀರಿ ಅಂತ ಹೇಳ್ಬಿಟ್ಟು, ಅದರ ಸತ್ಯದಲ್ಲಿ ಇರಲ್ಲಿ ಅದರ ಸತ್ಯ ನಮ್ಮನ್ನು ಬಿಟ್ಟೋಗಿರ್ತೀರಿ. ಯಾವಾಗ ನಾವು ಸತ್ಯದಲ್ಲಿ ಇರ್ತೀವಿ ಅಂತ ಎಣಿಸ್ಕೊಳ್ತೀರಿ ಅಷ್ಟೇ, ಅದರ ಇಟ್ ಇಸ್ ಅ ಗ್ರೇಟ್ ಡೇಂಜರ್. ಅದರ ಅದಕ್ಕೆ ದಿನನಿತ್ಯ ಏನಾಗಬೇಕು ಅಂತಂದರೆ ದೇವ್ರ ಮಕ್ಕಳು ಏನಾರ ಓದೋ ರೀತಿಗೆ ಮಾಡೋಕ್ಕೆ ಪ್ರಾಕ್ಟೀಸ್ ಇಟ್ಕೊಂಡ್ಬೇಕು. ಏನಾರ ದೇವರಲ್ಲಿ ಆಕ್ಟಿವಿಟಿ ಚೆನ್ನಾಗಿರಬೇಕು, ಯಾವುದಾರ ಒಂದು ಆಕ್ಟಿವಿಟೀಸು, ಅದರ ಚಿಕ್ಕದೇ ಇರ್ಬೋದು, ಅದರ ತುಂಬ ಕೆಲಸಕ್ಕೆ ಬಾರದೇ ಇರದೇ ಇರಬೇಕು, ಅದರಲ್ಲಿ ಏನಾಗಿರ್ಬೇಕು ದೇವ್ರ ಮಕ್ಕಳು ಯಾವುದಾರ ಒಂದು ರೀತಿಯಲ್ಲಿ ಇನ್ವಾಲ್ವ್ಮೆಂಟು ಇರಬೇಕು. ಮೈಂಡ್ನ ಅದರ ಏನ್ರಿ ದೇವರಲ್ಲಿ ಯಾವುದಕ್ಕೂ ಏನ್ರಿ ಇಟ್ಕೊಂಡಿರ್ಬೇಕ್ರಿ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ರ. ನಮ್ಮನ್ನು ಏನು ಮಾಡ್ತಾರೆ ಏನ್ರಿ ಪ್ರತಿಷ್ಠೆ ಪಡಿಸ್ತದೆ, ಅದು ನಿನ್ನ ವಾಕ್ಯವೇ ಸತ್ಯ. ಅದಕ್ಕೆ ಸತ್ಯಲ್ಲಿ ಏನಾಗಿರ್ಬೇಕು ನಾವು ಇರಬೇಕು. ಓಕೆನಾ, ಸರಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಹಾಂ ಓದಿ ಸ್ಟರ್.
ಈ ಉದ್ದೇಶಕ್ಕಾಗಿಯೇ ಒದಗಿಸಲ್ಪಟ್ಟಿರುವ ದೇವರ ವ್ಯವಸ್ಥೆಯನ್ನು ನಾವು ಗಮನಿಸದೇ ಹೋದರೆ ನಾವು ಪವಿತ್ರಾತ್ಮನಿಂದ ತುಂಬಿಕೊಳ್ಳಲು ಬಯಸುವುದು ವ್ಯರ್ಥ. ನಾವು ದೇವರ ವಾಕ್ಯವನ್ನು ನಿರ್ಲಕ್ಷಿಸುವುದಾದರೆ ನಾವು ಶುದ್ಧೀಕರಣಗೊಳಿಸುವ ಈ ಶಕ್ತಿಯನ್ನೇ ನಿರ್ಲಕ್ಷಿಸುವವರಾಗಿದ್ದೇವೆ. ನಾವು ಪ್ರಾರ್ಥನೆಯನ್ನು ಅಲಕ್ಷಿಸಿದ್ದಲ್ಲಿ ಮತ್ತೊಂದು ಸವಲತ್ತನ್ನು ಮತ್ತು ಅದು ತರುವ ಸಹಾಯಗಳನ್ನು ಅಲಕ್ಷಿಸಿದಂತಾಗುತ್ತದೆ. ನಾವು ದೇವರಾತ್ಮನ ಮುದ್ರೆಯನ್ನು ಹೊಂದಿರುವುದನ್ನು ಕಾಣುವ ದೇವ ಜನರೊಂದಿಗೆ ಕೂಡಿ ಬರಲು ನಿರ್ಲಕ್ಷಿಸುವುದಾದರೆ ನಾವು ಜೋಡಿಸಲ್ಪಟ್ಟ ಪ್ರತಿ ಅಂಗದಿಂದ ಅದರದರ ಶಕ್ತಿಯು ಒದಗಿಸುವ ಅನುಕೂಲತೆಗಳನ್ನು ಸಹಾಯಗಳನ್ನು ಪಡ್ಕೊಳ್ಳಲು ವಿಫಲರಾಗುತ್ತೇವೆ. ಇವು ದೇವರು ಈ ಲೋಕದ ಪ್ರದರ್ಶನಕ್ಕಾಗಿ ದೇಹವೆಂಬ ತನ್ನ ಸಭೆಗೆ ವಿವಿಧ ಅಂಗಗಳ ಮೂಲಕ ವಾಗ್ದಾನ ಮಾಡಿರುವ ಎಲ್ಲ ಸಹಾಯಗಳನ್ನು ಒಳಗೊಂಡಿದೆ ಮತ್ತು ಅವುಗಳನ್ನು ಶುದ್ಧೀಕರಣ ಶಕ್ತಿ ಅಥವಾ ಆತ್ಮನಿಂದ ಪಡ್ಕೊಳ್ಳಬಹುದಾಗಿದೆ. 1 ಕೊರಿಂಥ 12:25-28 ಮತ್ತು Ephesians 4:16 ನೋಡಿರಿ ಎಂಬುದು. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನಾವು ದೇವ್ರು ಕೊಟ್ಟಿರೋಂಥ ಈ ಮಾರ್ಗನ ಬಿಟ್ಬಿಟ್ಟು ಬೇರೆ ಏನೋ ರೀತಿಯಲ್ಲಿ ನಾನು ಪವಿತ್ರ ಆತ್ಮ ಭರಿತರಾಗಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದರೆ ಏನ್ರಿ ಅದು ವೆರಿ ರಾಂಗ್ ಅಲ್ಲರ. ಯಾಕಂದರೆ ದೇವ್ರು ಕೊಟ್ಟಿರೋಂಥ ನಿಯಮನ ಏನಪ್ಪ ಅಂತಂದರೆ ದೇವ್ರ ವಾಕ್ಯದಲ್ಲಿದ್ದರೆ ನಾನು ಬೆಳೆದಿಕ್ಕೇನ್ರಿ ಸಾಧ್ಯ ಮೊದಲನೇದು. ಅದರ ಎರಡನೇದು ಏನಪ್ಪ ಅಂತಂದರೆ ಪ್ರಾರ್ಥನೆ. ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಾರ್ಥನೆ ಅಂತೇನಾಗಿರಬೇಕು ಇದ್ದೇ ಇರಬೇಕ್ರಿ. ಅದೇನಪ್ಪ ಅಂತ ಹೇಳ್ತಾರೆ ಅಂತಂದರೆ ಅದು ನಮಗೂ ದೇವ್ರಿಗಿರೋಂಥ ಒಂದು ಗರ್ಭಕೋಶದ ಕನೆಕ್ಷನ್ ರೀ. ಯುಮ್ಲಿಕ್ಕಲ್ಲಿ ಕಾಡಿದ್ದಂಗೆ ಅಂದರೆ ಇವಾಗ ತಾಯಿಗೆ ಮತ್ತು ಮಗುಗೆ ಆ ಕೂಸು ಗರ್ಭದಲ್ಲಿರ್ಬೇಕಾದ್ರೆ ಏನು ಕನೆಕ್ಷನ್ ಅಪ್ಪ ಅಂದರೆ ಯುಮ್ಲಿಕ್ಕಲ್ ಕಾಡು. ಅಂದರೆ ಏನೇ ತಾಯಿ ತಿಂದರೂ ತಾಯಿ ಅಂತ ಎಲ್ಲ ಫುಡ್ ಎಲ್ಲ ಪ್ಯೂರಿಫೈ ಆಗಿ ಅಲ್ಟಿಮೇಟಾಗಿ ಮಗುಗೆ ಪೌಷ್ಟಿಕಾಂಶ ಹೋಗೋದು ಯಾವ ಒಂದು ಇದರಲ್ಲಿ ಅಂತಂದರೆ ಆ ಟ್ಯೂಬಲ್ಲೇ ಅಲ್ಲ. ಸೊ ಅದು ಕನೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನಮಗೂ ದೇವ್ರಿಗಿರೋಂಥ ಕನೆಕ್ಷನ್ ಏನಪ್ಪ ಅಂತಂದರೆ ಏನು ರೀ ಒಂದು ಪ್ರೇಯರ್. ಈ ಪ್ರಿವಿಲೇಜ್ನ ದೇವ್ರ ಮಕ್ಕಳು ಯಾವುದೇ ಕಾರಣಕ್ಕೂ ಬಿಡಬಾರ್ದ್ರಿ. ಪ್ರತಿನಿತ್ಯ ಏನ್ರಿ ಬೆಳಿಗ್ಗೆ ಎದ್ದಿದ ತಕ್ಷಣ ದೇವ್ರಿಗೆ ಮಾಡೋಕ್ಕೆ ಪ್ರೇಯರ್ ಮಾಡೋಕ್ಕೆ ಮಲಗಕ್ಕಿಂತ ಮುಂಚೆ ಎಲ್ಲ ದಿನ ಅಂತ್ಯದಲ್ಲಿ ದೇವ್ರಿಗೆ ಕೃತಜ್ಞತಾ ಸ್ತೋತ್ರ ಏನು ಮಾಡಬೇಕು ನಾವು ನಿದ್ದೆ ಮಾಡ್ಬೇಕ್ರಿ. ಅರ ಇನ್ನು ಮಧ್ಯದಲ್ಲಿ ದೇವ್ರು ನಮಗೆ ಕಾಲಾವಕಾಶಗಳನ್ನ ಕೊಟ್ಟಂಗೆ ಸನ್ನಿವೇಶಗಳ ತಕ್ಕಂತೆ ನಮ್ಮ ಹೃದಯವನ್ನು ಯಾವಾಗೂ ತೆರೆದು ದೇವ್ರ ಕಡೆಗೆ ಏನು ಮಾಡಬೇಕು ನಾವು ಇಟ್ಟಿರಬೇಕು. ಇದನ್ನು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಾರ್ದು ಅಂತಾರೆ. ಮೂರನೇದು ಏನಪ್ಪ ಅಂತಂದರೆ ಸಹೋದರ ಸಹೋದರಿಗಳ ಐಕ್ಯತೆ. ಅದರ ನಮ್ಮದಲ್ಲಿ ಇದೇ ಮೇಜರ್ ಡ್ರಾಬ್ಯಾಕ್. ಅದರ ಏನೇ ಒಂದು ಕಷ್ಟ ಇರಲಿ, ಏನೇ ಸಂಕಟ ಇರಲಿ, ಏನೇ ಒಂದು ಮನಸ್ತಾಪ ಇರಲಿ, ಅಥವಾ ಏನೇ ಒಂದು ಸಮಸ್ಯೆಗಳಿರಲಿ, ಏನೇ ಕೆಲಸ ಇದ್ರೂ ಸರಿ ದೇವ್ರ ಮಕ್ಕಳು ಏನ್ರಿ ಭಾನುವಾರ ಆರಾಧನೆಯಲ್ಲಿ ಕೂಡೋದು ಏನು ಮಾಡೋಕ್ಕೆ ನಾವು ಕಲಿಬೇಕ್ರಿ. ಯಾರ ಅದಕ್ಕೆ ಹೇಳ್ತಾರಲ್ಲ ಇದನ್ನು ಕೂಡೋದು ಮಾತ್ರ ಏನೇ ಕಾರಣಕ್ಕೂ ಬಿಡಬಾರ್ದು ಅಂತಂತ ಹೇಳ್ತಾರೆ. ಅದರ ಏನು ಕೂಡೋದ್ರಿಂದ ಬೆನಿಫಿಟ್ಟು ಅಂತಂದರೆ ಆ ವಾಕ್ಯ ಓದೋದು ತುಂಬ ಚೆನ್ನಾಗಿದೆ. 1 ಕೊರಿಂಥ 12:25-28.
ಅಂಗಗಳಿಗೆ ಏನೂ ಅವಶ್ಯವಿಲ್ಲ, ಅಂದವುಳ್ಳ ಅಂಗಗಳಿಗೆ ಏನೂ ಅವಶ್ಯವಿಲ್ಲ. ದೇಹದಲ್ಲಿ ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ದೇವರು ಕೊರತೆಯುಳ್ಳದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ.
ದೇವರು ದೇಹನ ಹೆಂಗೆ ಸೃಷ್ಟಿ ಮಾಡಿದ್ರೆ ಅಂತ ಹೇಳ್ತಾ ನೋಡಿ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಎಲ್ಲ ಅಂಗಗಳಿಗೂ ಅದೇ ಪ್ರಾಮುಖ್ಯತೆ ಇಲ್ಲ ರೀ ಯಾರು. ಆದರೆ ಎಲ್ಲ ಅಂಗಗಳು ಇಂಪಾರ್ಟೆಂಟ್ ರೀ. ಅಂದರೆ ಇವಾಗ ನಮ್ಮ ದೇಹದಲ್ಲಿ ನೋಡಿದ್ರೆ ಯಾವ ಅಂಗ ತುಂಬ ನಮ್ಗೆ ಇಂಪಾರ್ಟೆಂಟ್ ಅನಿಸ್ತಾರೆ, ನಾವು ಯಾವ ಅಂಗನ ತುಂಬ ಅಧಿಕವಾಗಿ ಯೂಸ್ ಮಾಡ್ತೀರೋ ಅದೇ ನಮ್ಗೆ ಏನಾಗೋದು ತುಂಬ ಅಯ್ಯೋ ಇದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪ ಅನಿಸ್ತದೆ. ಏನು ಗಾಡಿ ಓಡಿಸ್ಬೇಕಾದ್ರೆ ನಮ್ಗೆ ಯಾವ್ದು ಇಂಪಾರ್ಟೆಂಟು ಕೈ ಕಾಲು. ಅದರ ಕೈ ಕಾಲು ತುಂಬ ಇಂಪಾರ್ಟೆಂಟ್ ಅನಿಸ್ತಾ ಇರ್ತಾರೆ. ಆಫೀಸ್ಗೆ ಕೂತ್ಕೊಂಡಾಗ ನಾವು ಕೆಲಸ ಮಾಡೋಕ್ಕೆ ನಮ್ಗೆ ಅಂತಾರೆ ನಮ್ಮ ಕಣ್ಣು ದೃಷ್ಟಿ ಆ ಥರ ಅಂದ್ರೆ ನಮ್ಮ ಒಂದು ಬುದ್ಧಿ ನಮ್ಮ ತಿಳುವಳಿಕೆ ಇದೇನಂತ ಅನ್ಸ್ತಾರೆ ನಮಗೆ ತುಂಬ ಇಂಪಾರ್ಟೆಂಟ್ ಅನಿಸ್ತಾರೆ. ಆವಾಗ ನಮ್ಮ ಹೊಟ್ಟೆ ಬಗ್ಗೆ ನಾವು ಚಿಂತೆ ಮಾಡೋಕ್ಕೆ ಹೋಗ್ತೀರಾ ಚಿಂತನೆ ಮಾಡೋಕ್ಕೆ ಹೋಗಲ್ಲ. ಲಂಗ್ಸ್ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ತೀರಾ, ಹಾರ್ಟ್ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ತೀರಾ, ಕಿಡ್ನಿ ಬಗ್ಗೆ ಏನೋ ಸ್ವಲ್ಪ ಯೋಚನೆ ಮಾಡ್ತೀರಾ, ಏನು ಯೋಚನೆ ಮಾಡೋಕ್ಕಲ್ಲ. ಯಾಕೆಂದರೆ ಅದರಿಂದ ನಮಗೇನು ನಮಗೆ ತೊಂದರೆಗಳೇನು ಆಗ್ತಾ ಇಲ್ಲ, ಆಮೇಲೆ ಅದರದ ಒಂದು ಕಾರ್ಯಗಳು ಹೊರಗಡೆ ಏನಾಗ್ತಾ ಇಲ್ಲ ಅಲ್ಲಿ ಕಾಣಿಸ್ತಾ ಇಲ್ಲ. ಹಂಗಂತಂದ್ಬಿಟ್ಟು ಅಂಗಗಳು ವೇಸ್ಟಾ ಅಂದರೆ ಇಲ್ಲ ರೀ, ಅದೇ ಹೇಳೋದಿಲ್ಲ. ಏನ್ರಿ ಆ ಅಂಗಗಳನ್ನು ದೇವರು ಅದುವಂತ ಸ್ಥಳದಲ್ಲೇ ಏನು ಮಾಡೋ ದೇವರನ್ನ ಇಟ್ಟರಂತೆ. ಯಾವುದು ಅಂಗ ತುಂಬ ಕನಿಷ್ಠವಾಗಿದೆಯೋ ಅದಕ್ಕೆ ದೇವರು ತುಂಬ ಪ್ರಾಮುಖ್ಯತೆ ಮಾಡೋರಂತೆ ಕೊಟ್ಟವ್ರೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಏನಿಲ್ಲ ರೀ ನಮ್ಮ ದೇಹದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಪಾರ್ಟ್ ಯಾವುದು ಅಂತ ಹೇಳಿದ್ರೆ ನೀವು ಏನು ಹೇಳ್ತೀರಾ? ನಿಮಗೆ ಯಾವ್ದು ಬೇಕೋ ನಾವು ಏನು ಮಾಡ್ತೀರಿ? ಇಲ್ಲ ಸ್ಕೂಲಲ್ಲಿ ಕಲ್ತಿರೋದು ಹಾರ್ಟ್ ಅಂದ್ಬಿಡ್ತೀರಿ, ಬ್ರೈನ್ ಅಂದ್ಬಿಡ್ತೀರಿ, ಕಿಡ್ನಿ ಅಂದ್ಬಿಡ್ತೀರಿ, ಲಂಗ್ಸ್ ಅಂದ್ಬಿಡ್ತೀರಿ. ಅದರ ಇದು ಬಿಟ್ಟು ದೇವ್ರ ನಮ್ಮ ದೇಹದಲ್ಲಿ ಇಟ್ಟಂತ ಎಲ್ಲ ಪಾರ್ಟು ಕೂಡ ನೋಡ್ಬೇಕೇನ್ರಿ ಇಂಪಾರ್ಟೆಂಟ್. ಆದರೆ ನಮಗೇನಿಸ್ತದೆ ಕನಿಷ್ಠವಾದದ್ದು ಏನು ಪ್ರಯೋಜನ ಇದೆಯಾ ಅಂತ. ಎಕ್ಸಾಂಪಲ್ ನೋಡ್ಬೇಕ್ರೆ ಈ ಕಿರುಬೆಳ್ಳು, ಈ ಕಿರುಬೆಳ್ಳು ಏನಕ್ಕೆ ಯೂಸ್ ಇದೆಯಾ? ವೇಸ್ಟ್ ಒಂದ್ಸರಿ ಹಬ್ಬದ ಕಟ್ ಮಾಡೋದು ಏನಾಗಲ್ಲ ಅಂದ್ಬಿಟ್ಟು. ತಂಬು ಅವರ ಏನ್ರಿ ಹೆಬ್ಬೆಟ್ಟು ಅವರ ಹೆಬ್ಬೆಟ್ಟು ಬೆಳ್ಳು ಇದೇನು ಇಂಪಾರ್ಟೆಂಟಾ? ಅಯ್ಯೋ ಇದರಲ್ಲಿ ಏನು ಕೆಲಸ ಆಗ್ತದೆ ಅಂತ ನಮ್ಗೆ ಅನಿಸ್ತದೆ. ಅದು ಇಲ್ದಿರ್ಬೇಕ್ರೆ ಅದು ವ್ಯಾಲ್ಯೂ ನಮ್ಗೇನಾಗೋದು ನಮಗೆ ಗೊತ್ತಾಗೋದು. ಅದೇ ರೀತಿ ದೇವರ ಒಂದು ಸಭೆ ಅಂತ ಹೇಳ್ಬೇಕ್ರೆ ಅದರಲ್ಲಿ ಎಲ್ಲರೂ ಈಕ್ವಲ್ ಆಗಿ ಏನಾಗಿರಲ್ಲ ಇರಲ್ಲ. ಆದರೆ ಎಲ್ಲ ಥರದ ಜನಗಳನ್ನ ದೇವರು ಏನಕ್ಕಪ್ಪ ಇಟ್ಟಿರ್ತಾರಲ್ಲಿ ಅಂತಂದರೆ ನಮ್ಮ ಬೆಳವಣಿಗೆಗೆ ನೋಡಿ. ಅದನ್ನು ಮುಂದಕ್ಕೆ ಹೇಳ್ತಾರೆ ನೋಡಿ ಪಾಯಿಂಟ್ ಓದೋಣ ಇಲ್ಲಿ ವಾಕ್ಯ ಮುಂದಕ್ಕೆ ಓದಿ.
ಒಂದು ಅಂಗಕ್ಕೆ ನೋವಾದರೆ ಎಲ್ಲಾ ಅಂಗಗಳಿಗೂ ನೋವಾಗುತ್ತದೆ.
ನೋಡ್ರ ಹೆಂಗಪ್ಪ ಇರಬೇಕು ಅಂಗಗಳು ಅಂತಂದರೆ ಒಂದು ಅಂಗಕ್ಕೇನ ನೋವಾದರೆ ಎಲ್ಲ ಅಂಗಗಳಿಗೆ ಏನಾಗಬೇಕಂತೆ ನೋವಾಗಬೇಕಂತ. ಅದೇನು ಆ ಒಂದು ಸೆನ್ಸ್ ಇರಬೇಕು ಸಹೋದರ ಸಹೋದರ ಅನ್ಯತೆಯಲ್ಲಿ, ಈ ಫೀಲಿಂಗ್ಸ್, ಈ ಬಾಂಧವ್ಯ ಏನಾಗಿರ್ಬೇಕು ಇರಬೇಕು. ಅದಕ್ಕೆ ಹೇಳ್ತಾರೆ ಬೈಬಲ್ನಲ್ಲಿ, ಬಿ ಯು ಬೌಲ್ಸ್ ಆಫ್ ಮರ್ಸೀಸ್ ಅಂತ ಹೇಳ್ತಾರೆ. ಅಂದರೆ ಅಂದರೆ ನೀವು ಕರುಣೆ ಉಳ್ಳವರಾಗಿರಿ, ದಯೆ ಉಳ್ಳವರಾಗಿರ್ರಿ ಅಂತ ಹೇಳ್ತಾರೆ. ಅದರ ಯಾರಿಗಾದ್ರೂ ಒಬ್ರಿಗೆ ಏನೋ ತೊಂದರೆ ಆದರೆ ಆ ತೊಂದರೆ ನಮಗೇನಾಗಬೇಕು, ನಮಗೆ ಫೀಲ್ ಆಗಬೇಕ್ರಿ, ಅಯ್ಯೋ ನಮಗೇನಾಗಬೇಕೈತೆ ಅಂತಂದ್ಬಿಟ್ಟು ಹೇಳೋಂಥದ್ದಲ್ಲ ಅದರ. ಸೊ ಒಬ್ರೊಬ್ರು ದುಃಖ ಸಂಕಟಗಳನ್ನ ಹಂಚ್ಕೊಡಂಗಿರ್ಬೇಕ್ರಿ. ಮನುಷ್ಯನಿಗೆ ಯಾವಾಗ ತುಂಬ ಅತ್ಯವಶ್ಯಕತೆ ಅಂತಂದರೆ ಏನೋ ಈ ಒಂದು ಅನ್ಯೋನ್ಯತೆ, ಈ ಒಂದು ಪ್ರೀತಿ ಬಾಂಧವ್ಯ ಅಂತಂದು ಯಾವಾಗಪ್ಪ ಅಂದರೆ ಸುಖವಾಗಿರ್ಬೇಕಲ್ಲ, ಅಂದರೆ ದುಃಖದಲ್ಲಿರ್ಬೇಕ್ರೆ, ಕಷ್ಟದಲ್ಲಿರ್ಬೇಕ್ರೆ, ಯಾರು ಇಲ್ದಿರ್ಬೇಕಾರೆ ಅವ್ರ ಜೊತೆಗಿರ್ತೀರಿ ಗೊತ್ತಾ, ಅದನ್ನೇ ಮನುಷ್ಯ ತುಂಬ ನೆನೆಸ್ಕೊಳೋದು. ಸುಖವಾಗಿರ್ಬೇಕ್ರೆ ಎಲ್ಲ ಒಗ್ಗಟ್ಟಾಗಿರೋದೇನ್ರಿ, ಅದೇ ದೊಡ್ಡ ಗ್ರೇಟ್ ವಿಚಾರನೇ ಎಲ್ಲ ರೀ, ಅದೆಲ್ಲರೂ ಇರ್ತಾರೆ ಅದರ ದೊಡ್ಡ ಶ್ರೀಮಂತರು ಕೋಟೆ ಜಪುಟಗಳು ಎಲ್ಲ ಒಟ್ಟಿಗೆ ಸೇರ್ತಾರೆ ಯಾವಾಗ ಚೆನ್ನಾಗಿರ್ಬೇಕ್ರೆ. ಅದೇ ಚೆನ್ನಾಗಿಲ್ದಿರ ಹೋಗ್ಬಿಡ್ಲಿ ಅಂತೀನಿ ನೋಡಂತೀರಿ, ಎಲ್ಲ ಒಟ್ಟಿಗೆ ಸೇರ್ತಾರ ಒಗ್ಗಟ್ಟಾಗಿರ್ತಾರ, ಅಯ್ಯೋ ಹೋದ್ರೆ ನಮಗೇನೋ ಸಹಾಯ ಕೇಳ್ತಾರೆ, ನಮ್ಮಿಂದ ಏನೋ ಎದುರು ನೋಡ್ತಾರೆ ಅಂತ ಏನು ಮಾಡ್ತಾರೆ, ಆದಷ್ಟು ದೂರ ಹೋಗ್ತಾರೆ ನಿಂತೀನಿ. ಇದು ನಮ್ಮಲ್ಲಿರಬಾರ್ದು ನೋಡಿ, ಮುಂದಕ್ಕೆ ಹೋದ ನೆಕ್ಸ್ಟ್ ಏನು ಹೇಳ್ತಾರೆ,
ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಸಂತೋಷವಾಗುತ್ತದೆ. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ.
ನೋಡ್ರ ನಾವು ಕ್ರಿಸ್ತನ ದೇಹವು ಏನ್ರಿ, ಒಬ್ಬರಾಗಿ ಏನಾಗಿದ್ರಿ, ಅಂಗಳಾಗಿದ್ರಿ. ಸೊ ಈ ರೀತಿ ಆ ಪ್ರೀತಿ ಬಾಂಧವ್ಯ ಎಲ್ಲವನ್ನು ಹಂಚ್ಕೊಳ್ಳೋದಾಗಿರ್ಬೇಕು.
ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೊಸ್ತಲರನ್ನು
ಸೊ ನೋಡ್ಬೇಕ್ರೆ ಈ ಥರ ಎಲ್ಲಾರನ್ನು ಅವ್ರವ್ರದ್ದು ಸ್ಟೇಜಲ್ಲಿ ದೇವ್ರು ಇಟ್ಟವ್ರೆ, ವೆರೈಟಿ ವೆರೈಟೀಸ್ ಪೀಪಲ್ಸ್ ಇರ್ತಾರೆ. ಏನಕ್ಕಪ್ಪ ಅಂತಂದರೆ ಅವರಿಂದ ನಮ್ಮ ಡೆವಲಪ್ಮೆಂಟ್ಗೆ. ಎಲ್ಲರ ಇನ್ನೊಂದು ವಾಕ್ಯ ಬರ್ತಾರೆ, ಎಲ್ಲಪ್ಪ ಅಂದರೆ ಎಫಿಷಿಯನ್ಸ್ 4:16 ನೋಡಂತಳ್ರಿ ಅಂತೀರಿ. ಎಫಿಷಿಯನ್ಸ್ 4:16, ಎವ್ರಿ ಜಾಯಿಂಟ್ ಸಪ್ಲೈತ್ ಅಂತ ಬರ್ತದೆ, ಅದು ಓದನ ಎಫಿಷಿಯನ್ಸ್ 4:16.
ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು
ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಆಮೇಲೆ
ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ.
ಅದರದ ಅಂಗಗಳಿಂದ ಶಕ್ತಿಯನ್ನು ಹೊಂದಿ ಆಮೇಲೆ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಪ್ರೀತಿನ ಐಕ್ಯವಾಗಿರ್ತಂತೆ. ಅಂದ್ರೆ ಏನು ಹೇಳ್ತಾರೆ ಇಲ್ಲಿ, ಏನ್ರಿ ಒಂದೊಂದು ಅಂಗಗಳು ಹೆಂಗಿರ್ತವಂತೆ ಎಲ್ಲ ಜೋಡಣೆ ಆಗಿರ್ತಾರೆ ಅಂತ ಹೇಳ್ತಾರೆ. ಅದರ ಇವಾಗ ನಮ್ಮ ದೇಹವೇ ನೋಡಿತೀನಿ, ಇಲ್ಲಿ ಜಾಯಿಂಟ್ಸ್ ಇದೆ ನೋಡಿತೀನಿ, ಅದರ ಇಲ್ಲಿ ಜಾಯಿಂಟ್ಸ್ ಎಲ್ಲ ನಮ್ಗೆ ಹೆಂಗೆ ಜೋಡಣೆ ಆಗಿದೆ ಏನ್ರಿ, ಒಂದು ಈ ಥರ ಒಂದು ಸಾಕೆಟ್ ಒಳಗಡೆ ಏನಾಗಿದೆ ಮೂಳೆ ಜಾಯಿಂಟ್ ಆಗಿದೆ ಅಲ್ವರ. ನಮಗೆ ಸರಿ ಈ ಮೂಳೆ ತುಂಬ ಇಂಪಾರ್ಟೆಂಟ್, ಆ ಮೂಳೆ ಕೆಲಸ ಮಾಡಬೇಕಂದ್ರೆ ಹೊರಗಡೆ ಒಂದು ಜೆಲ್ ಇರಬೇಕು ರೀ, ಅದರ ಲಿಗಮೆಂಟ್ಸ್ ಏನಾಗಿರ್ಬೇಕು ಇರಬೇಕು, ಮಸಲ್ಸ್ ಏನಾಗಿರ್ಬೇಕು, ಟೆಂಡನ್ಸ್ ಅಂತ ಏನಾಗಿರ್ಬೇಕು ಇರಬೇಕು, ಇವೆಲ್ಲ ಇದ್ರೇ ಏನಾಗೋದು ದೇಹ ಕೆಲಸ ಮಾಡೋದು. ಕೆಲವು ಜನಕ್ಕೆ ಅನ್ಸೋದು ಏನಾಗ್ತದೆ, ಏನೋ ಎತ್ತಕ್ಕೆ ಹೋಗಿತ್ತೀರಿ, ಏನೋ ಏನೋ ಇಂಪಾರ್ಟೆಂಟ್ ವಯಸ್ಸಾಗಿರ್ಬೇಕು, ಏನೋ ತುಂಬ ತೂಕವಾಗಿದ್ರೆ ಸಡನ್ನಾಗಿ ಎತ್ತಕ್ಕೆ ಹೋಗ್ತೀರಿ, ಸಡನ್ನಾಗಿ ಏನಾಗ್ಬಿಡ್ತಾರೆ ಮೂಳೆ ಹಿಡ್ಕೊಂಬಿಡ್ತಾರೆ, ಡಾಕ್ಟ್ರ್ ಹತ್ರ ಹೋಗ್ತೀರಿ, ಅವ್ರು ಡಾಕ್ಟ್ರ್ ಹೇಳ್ತಾರೆ ಹೇ ಇಲ್ಲ ಇದು ಇದು ಹೇರ್ ಲೈನ್ ಫ್ಯಾಕ್ಚರ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇದೇನಪ್ಪ ಹೇರ್ ಲೈನ್ ಫ್ಯಾಕ್ಚರ್, ಲೈಫಲ್ಲೇ ಕೇಳಿದೆ ಮೂಳೆ ಮುರಿದು ಕಂಪ್ಲೀಟ್ ಆಗಿ ಮುರಿಬೇಕು, ಅದೇ ಹಿಂಗೆ ಹೇರ್ ಲೈನು ಇಲ್ಲ ಏನು ಹೇಳ್ತಾರೆ ಇದು ನರ ಹರಿದೋಗ್ಬಿಟ್ಟಿದೆ ಅಂತ ಹೇಳ್ತಾರೆ, ಮಾಂಸ ಏನಾಗ್ಬಿಟ್ಟಿದೆ ಟೇರ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ, ಲಿಗಮೆಂಟ್ ಟೇರ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಲಿಗಮೆಂಟ್ ಟೇರ್ ಅಂದ್ರೆ ಏನು ಗೊತ್ತಾ, ಈ ಥರ ಮಾಂಸ ಇದೆ ನೋಡಿ, ಮಾಂಸ ಒಡೆ ಏನಾಗಿರ್ತಾರೆ ಹರಿದೋಗಿರ್ತದೆ ಅಂದ್ಬಿಟ್ಟು, ಆ ಮಾಂಸದ ಬೆಲೆ ಅವಾಗೇ ಗೊತ್ತಾಗೋದು ನೋಡಿರ್ತೀರಿ, ಒಂದು ಚಿಕ್ಕ ಮಾಂಸ ಅಥವಾ ಒಂದು ಚಿಕ್ಕ ನರ ಇದು ಅಟ್ಯಾಚ್ಮೆಂಟ್ ಆಗಿಲ್ಲ ಒಟ್ಟಿಗೆ ಸೇರಿಲ್ಲ ಅಂತಂದ್ರೆ ಏನರ್ಥ, ಕಂಪ್ಲೀಟ್ ಕೊಲ್ಯಾಪ್ಸ್. ಎಷ್ಟೋ ಜನ ಸ್ಟ್ರೋಕ್ ಆಗ್ತಾರೆ ಗೊತ್ತಾ, ಅದರ ಕ್ಷಣ ಮಾತ್ರದಲ್ಲಿ ಏನಾಗ್ಬಿಡ್ತಾರೆ ಸ್ಟ್ರೋಕ್ ಆಗ್ತಾರೆ, ಹಿಂಗೆ ಆ ನರಗಳು ಏನಾಗ್ಬಿಡ್ತ ಹಂಗೆ ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗ್ಬಿಡ್ತಾರೆ ಅದರ. ಸೊ ಎವ್ರಿ ಸ್ಮಾಲ್ ಏನ್ರಿ ಐಟಮ್ ಇನ್ ದ ಬಾಡಿ ಈಸ್ ವೆರಿ ಇಂಪಾರ್ಟೆಂಟ್. ಸಭೆಯಲ್ಲಿರೋಂಥ ಎಲ್ಲ ಸಹೋದರ ಸಹೋದರಿಗಳು ಎಲ್ಲರೂ ಏನ್ರಿ ಇಂಪಾರ್ಟೆಂಟ್, ಅದಕ್ಕೆ ಆದಂಥ ಕೆಲಸಗಳನ್ನ ದೇವರೇ ಮಾಡೋದು ಒದಗಿಸ್ಕೊಟ್ಟವ್ರೆ, ಅದರಿಂದ ನಾವು ಯಾರ್ದು ಇಲ್ಲ ಬೇಡ ಅಂತ ಹೇಳಂಗೆ ಇಲ್ಲ ರೀ. ಅದರ ಹೆಂಗಿರ್ಬೇಕು ಅಂತಂದರೆ ಈ ಐಕ್ಯದಲ್ಲಿ ಬೆಳೆಯೋದನ್ನ ನಾವು ಕಲಿಬೇಕು, ಇದು ತುಂಬ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಲ್ಲ ನಾವು ಪವಿತ್ರಾತ್ಮ ಭರಿತವಾಗಿರೋ ದೇಹಪ್ಪ ಅಂತಾರೆ, ಮೊದಲು ವಾಕ್ಯದಲ್ಲಿ ಓದಬೇಕು, ವಾಕ್ಯದಲ್ಲಿ ಬೆಳಿಬೇಕು, ಎರಡನೇದು ಪ್ರಾರ್ಥನೆ ಇರಬೇಕು, ನೆಕ್ಸ್ಟ್ ಸಹೋದರ ಸಹೋದರಿಗಳ ಅನ್ಯೋನ್ಯತೆ ಏನಾಗಿರ್ಬೇಕು ಇರಬೇಕು. ಈ ಅನ್ಯೋನ್ಯತೆ ನಮ್ಗೆ ಎಲ್ಲಿ ಸಿಗ್ತದೆ ಅಂತಂದರೆ ನಮ್ಗೆ ಎಲ್ಲಿ ಸಿಕ್ಕಂದ್ರೆ ಫೆಲೋಶಿಪ್, ಈ ಫೆಲೋಶಿಪ್ ಸಿಕ್ಕದೆ ಸಂಡೆ ಎಲ್ಲ ಸಹೋದರರು ಒಟ್ಟಿಗೆ ಸೇರ್ಬೇಕಾದ್ರೆ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಫ್, ನೆಕ್ಸ್ಟ್ ಪ್ಯಾರಾಗ್ರಫ್ ಯಾರು ಓದ್ತೀರಾ, ನವಿತಾ ಅಷ್ಟು ಓದ್ತೀರಾ?
ಆದುದರಿಂದ ಪವಿತ್ರಾತ್ಮನಿಂದ ಭರಿತರಾಗಿರಿ ಎಂಬ ಪ್ರಬೋಧನೆಯು ಹೆಚ್ಚಾಗಿ ಸೂಚಿಸುವುದೇನೆಂದರೆ, ನಾವು ದೇವರು ನಮ್ಮ ಆತ್ಮಿಕ ಅಭಿವೃದ್ಧಿಗಾಗಿ ಸಿದ್ಧಪಡಿಸಿರುವ ವಿವಿಧ ವ್ಯವಸ್ಥೆಗಳನ್ನು, ಮುನ್ನೇರ್ಪಾಡುಗಳನ್ನು ನಾವು ಉಪಯೋಗಿಸಬೇಕು. ನಾವು ಕರ್ತನೊಂದಿಗೆ ವ್ಯಕ್ತಿಗತ ಸಂಪರ್ಕ ಹೊಂದಲು ಸಾಧ್ಯವಿಲ್ಲದಾಗ್ಯೂ, ನಾವು ಪ್ರಾರ್ಥನೆಗಳ ಮೂಲಕ ಮತ್ತು ಆತನ ದೇಹದ ಅಂಗಗಳ ಮೂಲಕ ಮತ್ತು ಆತನ ಪರಿಶುದ್ಧ ಗ್ರಂಥಗಳ ಮೂಲಕ ಆತನೊಂದಿಗೆ ವ್ಯವಹರಿಸಬಹುದು. ನಮಗೆ ಅಪೊಸ್ತಲರೊಂದಿಗೆ ನೇರವಾದ ಸಂಪರ್ಕವಿಲ್ಲದಾಗ್ಯೂ ನಮಗೆ ಅವರ ಮಾತುಗಳ ಸಂಪರ್ಕವಿದೆ. ನಮಗೆ ಸಭೆಯ ಸದಸ್ಯರೊಡನೆ ನೇರವಾದ ಸಂಪರ್ಕವಾಗಲಿ ಸಾಂಗತ್ಯವಾಗಲಿ ಇಲ್ಲವಾದರೆ, ನಾವು ಅವರೊಂದಿಗೆ ಅಂಚೆಯ ಮೂಲಕ ಇಲ್ಲವೇ ಮುದ್ರಿತ ಮಾಧ್ಯಮಗಳ ಮೂಲಕ ವ್ಯವಹರಿಸಬಹುದು. ನಮಗೆ ದೇವರ ಆತ್ಮನಿಂದ ಭರಿತವಾಗುವ ಅಪೇಕ್ಷೆ ಇರುವುದಾದರೆ, ನಾವು ಇವುಗಳಿಗೆ ಆತನ ಬೋಧನೆಗಳಿಗೆ ವಿಧೇಯರಾಗಬೇಕು. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸರ್. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಸಜೆಷನ್ ಕೊಡ್ತಾರೆ. ಏನಪ್ಪಾ ಅಂದರೆ, ಏನ್ರಿ ಫಿಸಿಕಲಾಗಿ ನಾವು ಸೇರೋಕ್ಕಾಗಲ್ವಾ? ಏನ್ರಿ ಫಿಸಿಕಲಾಗಿ ಸೇರೋಕ್ಕಾಗದಿರೋ ಸಂದರ್ಭದಲ್ಲಿ ಸಹೋದರ ಸಹೋದರಿಗಳು ಅಟ್ಲೀಸ್ಟ್ ಏನ್ರಿ ಇಮೇಲ್ಗಳ ಮುಖಾಂತರ ಏನು ಮಾಡೋಕು ಇಟ್ಕೊಂಬ ಕಾಂಟ್ಯಾಕ್ಟ್ ಇಟ್ಕೊಬೇಕು. ಸಹೋದರ ಒಂದು ಪತ್ರಿಕೆಗಳ ಮುಖಾಂತರ ಯಾವ ಒಂದು ಮೀಡಿಯಮ್ ದೇವ್ರು ನಿಮ್ಗೆ ಒದಗಿಸ್ಕೊಟ್ಟಿದ್ರೆ ಅದ್ರ ಮುಖಾಂತರ ಮಾಡಕ್ಕೆ ನೀವು ಫೆಲೋಶಿಪ್ ಇಟ್ಕೊಂಡು ಕಲಿಬೇಕು ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ನಮ್ಮ ಬ್ರದರ್ ಬಂದ್ಬಿಟ್ಟು ಆ ಕಾಲದಲ್ಲಿ ಬರಿಬೇಕಾರೆ ಏನು 150 ವರ್ಷದ ಮುಂಚೆ ಬರಿಬೇಕಾರೆ ಅವ್ರಿಗಿರೋಂಥ ಒಂದು ಏನ್ರಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಗ್ಗೆ ಹೇಳಿದ್ರು. ಇವತ್ತು ಏನಾಗಿದೆ, ಇವತ್ತು ಮೀಡಿಯಾ ಏನ್ರಿ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿಬಿಟ್ಟಿತ್ತೆ. ಅದರ ಒಂದು 10 ಇಯರ್ಸ್ ಬಿಫೋರ್ ಏನಿತ್ತು ಮೀಡಿಯೋ, ಇವತ್ತು ಅದಕ್ಕಿಂತ ಏನಾಗಿದೆ 100 ಪಟ್ಟು ಜಾಸ್ತಿ ಆಗಿದೆ ಅಲ್ವರ. ಸೊ ಇವತ್ತು ಬಂದ್ಬಿಟ್ಟು ಒಬ್ರಿಗೊಬ್ರು ಅನ್ಯತೆ ಇಟ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಂಗಿಲ್ಲ ರೀ. ಅದರ ಸಿಕ್ಕಾಪಟ್ಟೆ ಅವಕಾಶಗಳು ನಮ್ಗೇನಾಗಿದೆ ಇದೆ. ಅದರ ಎಕ್ಸಾಂಪಲ್ ನೋಡ್ಬೇಕು, ಈ ಮೀಟಿಂಗ್ ನೋಡಿರ್ತೀನಿ. ಫಸ್ಟ್ ಎಲ್ಲ ಇತ್ತು ನಾವೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ಮೀಟಿಂಗ್ ಮಾಡ್ಬೇಕಾಗಿತ್ತಾ? ಆಗ್ತಾ ಇತ್ತಾ? ಅಂದರೆ ಮಾಡಕ್ಕೆ ಮನಸ್ಸಿದ್ರು ಆಗ್ತಾ ಇರಲಿಲ್ಲ. ಯಾಕಂದರೆ ನಾವೆಲ್ಲ ಫಿಸಿಕಲ್ ಗ್ಯಾದರಿಂಗ್ ಇರೋದು, ಎಲ್ಲ ಒಂದು ಕಡೆ ಸೇರೋರಿ, ಅಕ್ಕಪಕ್ಕ ಯಾರು ಇದ್ರು ಅವ್ರು ಮಾತ್ರ ಬರೋಕೆ ಆಗ್ತಿತ್ತು ಅಷ್ಟೇ ಹೊರತು ದೂರದಲ್ಲಿರೋರು ಎಲ್ಲ ಬರೋಕೆ ಆಗ್ತಾ ಇರಲಿಲ್ಲ. ಇವಾಗ ಹೆಂಗಿದೆ? ಎಲ್ಲ ಬಂದ್ಬಿಟ್ಟು ಬೇರೆ ಬೇರೆ ಊರುಗಳು ಎಲ್ಲ ಒಟ್ಟಿಗೆ ಏನು ಮಾಡ್ತೀರಾ? ಸೇರ್ತೀನಿ ನೋಡಿತೀನಿ ಹೆಂಗೆ ಅದರ ಮೀಡಿಯಂ. ಸೊ ದೇವ್ರು ನಮ್ಗೆ ಏನೇನೆಲ್ಲ ಒಂದು ಅವಕಾಶಗಳನ್ನ ಕೊಟ್ಟಿದ್ರು, ಈ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಸಹೋದರ ಸಹೋದರಿಗಳು ಅನ್ಯತೆ ಮಾಡ್ಕೋ ಬೆಳೆಯೋದನ್ನ ನಾವು ಕಲಿಬೇಕು. ಯೋಚನೆ ಮಾಡಿರ್ತೀನಿ ನಮಗೆ ಪ್ರತಿನಿತ್ಯ 8 ಗಂಟೆಗೆ ಏನಾಗಿದೆ ಕ್ಲಾಸ್ ಇದೆ. ಇದು ಎಷ್ಟು ವರ್ಷ ನಡೀತದೆ? ಆಲ್ಮೋಸ್ಟ್ ನನಗೆ ಗೊತ್ತಿರೋ ಒಂದು 6 ವರ್ಷದಿಂದ ಕಂಟಿನ್ಯೂಸ್ ನಡೀತಾರಲ್ಲ, ನಮ್ಗೆ 8 ಗಂಟೆ ಆಗಿದ ತಕ್ಷಣ ನಮ್ಮ ಮನಸ್ಸಿಗೆ ತಕ್ಕಂತ ಏನಾಗ್ತದೆ, ಓ 8 ಗಂಟೆ ಏನಿದೆ ಕ್ಲಾಸ್ ಇದೆ ಅಂದ್ರೆ ಒಟ್ಟಿಗೆ ಏನು ಮಾಡೋಣ ಸೇರೋಣ. ಕೆಲವು ಜನ ಒಂದು 5 ನಿಮಿಷ ಮುಂಚೆನೇ ಸೇರ್ತೀರಾ ಅದರ, ಆಮೇಲೆ ಕೆಲವು ಜನ ಎಕ್ಸಿಟ್ ಆಗಬೇಕು ಒಂದು 5 ನಿಮಿಷ ಲೇಟಾಗಿ ಎಕ್ಸಿಟ್ ಆಗ್ತೀರಾ, ಮಾತಾಡ್ತೀರಾ, ಅವ್ರು ನಮ್ಗೆ ಏನಿಸ್ತದೆ, ಸಂತೋಷ ಅನಿಸ್ತದೋ ಇಲ್ಲ? ಸಂತೋಷ ಅನಿಸ್ತದೆ ಅಂದ್ರ ಈ ರೀತಿ ಒಬ್ರಿಗೊಬ್ರಿಗೆ ಏನು ಮಾಡ್ತಾರೆ ಫೆಲೋಶಿಪ್ ಇಟ್ಕೊಳೋದು ನಾವು ಕಲಿಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿ ದೇವರು ನಮ್ಗೆ ಕೊಟ್ಟಿರೋಂಥ ಒಂದು ಅಂದರೆ ಮಾರ್ಗಗಳ ಮುಖಾಂತರ ಹೇಳ್ಬೇಕು ನಾವು ಬೆಳೆಯೋದನ್ನ ದಿನನಿತ್ಯ ಹೇಳ್ಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ದ ಸೀಲ್ ಆಫ್ ದ ಸ್ಪಿರಿಟ್ ಅಂತ ಯಾರ ಹತ್ರ ಇದೆ ವಾಲ್ಯೂಮು? ಲಕ್ಷ್ಮಿ ಸ್ಟರ್
ಬ್ರದರ್,
ಓದಿ ಓದಿ.
ನಿಮ್ಮ ರಕ್ಷಣೆಯ ವಿಷವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಾರಕವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಎಫೆಸ 1:13-14 ಇಂದಿನ ಕಾಲದಲ್ಲಿ ಮುದ್ರೆಗಳನ್ನು ಅನೇಕ ಉದ್ದೇಶಗಳಿಗಾಗಿ ಉಪಯೋಗಿಸುತ್ತಿದ್ದರು. ಅಂಗೀಕಾರ ಅಥವಾ ಪ್ರಮಾಣೀಕರಣದ ಮುದ್ರಿಕೆ ಅಥವಾ ಹಸ್ತಾಕ್ಷರವಾಗಿ ಸಹಿಯಾಗಿ ಗುಪ್ತವಾಗಿಡಲು ಅಥವಾ ಯಾರೂ ಒಳನುಗ್ಗದಂತೆ ತಡೆಯುವಂತೆ ಮುದ್ರಿಸಲು. ಉದಾಹರಣೆ ಮತ್ತಾಯ 27:66, ಪ್ರಕಟಣೆ 10:4-23.
ಥ್ಯಾಂಕ್ ಯು.
ಇವುಗಳಲ್ಲಿ
ಓಕೆ ಓಕೆ ಸರ್. ಸ್ವಲ್ಪ ಅರ್ಥ ಮಾಡ್ಬಿಡೋಣ, ನೆಕ್ಸ್ಟ್ ಓದೋಣ. ಓಕೆನಾ? ಥ್ಯಾಂಕ್ ಯು ಸರ್. ಸೊ ಅದಕ್ಕೆ Ephesians 1:13-14 ಹೇಳ್ತಾರೆ ದೇವ್ರು ನಮ್ಗೆ ಏನು ಮಾಡಿದೆ ಅಂದರೆ ಮುದ್ರೆ ಹಾಕಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಪವಿತ್ರಾತ್ಮ ನಮ್ಗೆ ಏನು ಮಾಡಿದೆ ದೇವರು ನಮ್ಮನ್ನ ಮುದ್ರೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಏನಿದಪ್ಪ ಮುದ್ರೆ ಅಂತಂದರೆ ನಮಗೆಲ್ಲ ಚೆನ್ನಾಗಿ ಗೊತ್ತು ಸೀಲ್ ಅಂತ ಹೇಳ್ತಾರೆ ಅದರ. ಏನಪ್ಪ ಸೀಲ್ ಈ ಕಾಲದಲ್ಲಿ ಸೀಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಏನು ರೀ ಅಕ್ನಾಲೆಜ್ಮೆಂಟ್. ಬ್ಯಾಂಕಲ್ಲಿ ಹೋಗಿ ಒಂದು ಚೆಕ್ ಡೆಪಾಸಿಟ್ ಮಾಡ್ತೀರಿ ಅಂತಂದರೆ ಆ ಚೆಕ್ ಡೆಪಾಸಿಟ್ ಮಾಡಿದ್ರೆ ಅಂತ ಒಂದು ಚಲನ್ ಮೇಲೆ ಏನು ಮಾಡ್ತಾರೆ ಅಲ್ಲಿ ಬ್ಯಾಂಕ್ ಅವರು ಏನಾಗ ಕೊಡ್ತಾರೆ ಒಂದು ಸೀಲ್ ಹಾಕಿ ಕೊಡ್ತಾರೆ. ಅದರ ಸೀಲೇ ಇಲ್ಲ ಅಂತ ತಿಳ್ಕೊಳ್ಳಿ, ಚೆಕ್ ಅನ್ನು ಡೆಪಾಸಿಟ್ ಮಾಡಿದ್ರು ಆ ಚಲನ್ಗೆ ಏನೇ ವ್ಯಾಲ್ಯೂ ಇದೆ ಅಂದರೆ ಚಲನ್ಗೆ ವ್ಯಾಲ್ಯೂನೇ ಇಲ್ಲ ರೀ ಅದರ. ಅಂಟಿಲ್ ದ ಚೆಕ್ ಇಸ್ ಕ್ಲಿಯರ್ಡ್ ಅದರ ಏನೋ ಆಕಸ್ಮಿಕವಾಗಿ ಕ್ಲಿಯರ್ ಆಗಿಬಿಟ್ಟರೆ ಸಂತೋಷ, ಅದೇನು ಕಳೆದಿಳಿದು ಹೋಗ್ಬಿಟ್ಟು ಅಂದರೆ ಮಾತ್ರ ಏನು ಅಪ್ಪಲೆ ತಿಪ್ಪಲೆ ಮಾಡಿದ್ರು ಯಾರು ಅದಕ್ಕೆ ಬೆಲೆನೇ ಕೊಡೋದಿಲ್ಲ. ಆದರೆ ಯೋಚನೆ ಮಾಡಿ ಆ ಚಿಕ್ಕ ಪೇಪರ್ಗೆ ಒಂದು ಸೀಲ್ ಇದ್ಬಿಡ್ತು ಅಂದರೆ ಎಷ್ಟು ಬೆಲೆ ಅದರ. ಎಲ್ಲರೂ ಅದಕ್ಕೆ ಏನು ಮಾಡ್ತಾರೆ, ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅದರ. ಸೊ ಸೀಲ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೇ ರೀತಿ ಹಳೆ ಕಾಲದಲ್ಲಿ ಮುದ್ರೆನ ಏನಕ್ಕಪ್ಪ ಯೂಸ್ ಮಾಡೋ ಅಂದರೆ ಅಟೆಸ್ಟೇಷನ್, ಗ್ಯಾರಂಟಿ, ದೃಢೀಕರಣ ಪರಿಸೋದಕ್ಕೆ, ಅಕ್ನಾಲೇಜ್ಮೆಂಟ್, ಹೌದು ಸ್ವೀಕಾರ ಮಾಡಿದ್ದೀನಪ್ಪಾ ಅಂತಂದ್ಬಿಟ್ಟು. ನಾವು ಎಷ್ಟರ ಪುಸ್ತಕದಲ್ಲಿ ಓದಿದ್ದಿರಲ್ಲ. ಏನು ಮಾಡ್ತಾನೆ ಆಮ ಅಂದ್ಬಿಟ್ಟು ರಾಜನ ಹತ್ರ ಕಂಪ್ಲೇಂಟ್ ಮಾಡಿದ ತಕ್ಷಣ ರಾಜ ಸೀದಾ ಮುದ್ರೆ ಉಂಗುರ ಏನು ಮಾಡ್ತಾರೆ ಬಿಚ್ಕೊಬಿಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಒಂದು ಒಂದು ಡಂಗುರ ಓಡಿಸ್ತಾನಲ್ವ, ಏನು ಯಹುದ್ಯರನ್ನೆಲ್ಲ ಏನು ಮಾಡಬೇಕು ಇಂಥ ದಿನದಲ್ಲಿ ಕರೆಕ್ಟಾಗಿ ಸಾಯಿಸ್ಬೇಕು ಅಂತಂದ್ಬಿಟ್ಟು ಅಂದ್ರೆ ಆ ಪತ್ರನ ಓರಿಸ್ಬಿಟ್ಟು ಪತ್ರದ ಮೇಲೆ ಮಾಡಿ ಮುದ್ರೆ ಹಾಕ್ತಾನೆ. ಮುದ್ರೆ ಹಾಕಿದ ತಕ್ಷಣ ಏನಪ್ಪ ಮೀನಿಂಗ್ ಅಂದರೆ ಇದು ಖಚಿತವಾದದ್ದು, ದೃಢವಾದದ್ದು, ನಂಬತಕ್ಕದ್ದು, ಇದು ಸುಳ್ಳಲ್ಲ, ರಾಜನಿಂದನೇ ಬಂದಿರೋ ಆಜ್ಞೆ ಅಂತಂದ್ಬಿಟ್ಟು ಅಂದ್ರೆ. ಸೊ ಇದು ಏನ್ರಿ ಹಳೆ ಕಾಲದಲ್ಲಿ ಏನ್ರಿ ದೃಢಪಡಿಸೋದಕ್ಕೆ, ಇದು ಫರ್ಮ್ ಆಗಿದೆ ಅಂತೇಳೋದಕ್ಕೆಲ್ಲ ಏನು ಮಾಡೋರು ಯೂಸ್ ಮಾಡೋರು. ಇದು ನಮಗೆ ಸತ್ಯವೇದಲ್ಲಿ ನಾವು ಎಲ್ಲಪ್ಪ ನೋಡ್ಬೋದು ಅಂದರೆ ಎಷ್ಟರ ಒಂದು ಎಕ್ಸಾಂಪಲ್ ಕೊಟ್ಟೆ. ಅದು ಬಿಟ್ಟು ಯೇಸು ಕ್ರಿಸ್ತನ ಸಮಾಧಿ ವಿಚಾರದಲ್ಲಿ ನೋಡ್ತೀರಿ. ಅಂದ್ರೆ ಯೇಸು ಕ್ರಿಸ್ತನ ಸಮಾಧಿಗೆ ಏನು ಮಾಡಿದ್ರು,
ಮುದ್ರೆ ಹಾಕಿದ್ರು,
ಏನಕ್ಕೆ
ರಾಜ ಮುದ್ರೆ ಐತಿ, ಯಾರು ತೆಗಿಬಾರ್ದ ಅದನ್ನ ಅಂತ.
ಯಾರ ರಾಜ ಮುದ್ರೆ ಹಾಕಿದ್ದು ಯೇಸು ಕ್ರಿಸ್ತನ ಸಮಾಧಿಗೆ?
ಇರೋದಾ?
ಯಾರದ ಹಾಕಿದ್ನ? ಹಾಂ, ಏನು ಮುದ್ರೆ ಹಾಕಿದ್ರು, ಏನಕ್ಕೆ ಮುದ್ರೆ ಹಾಕಿದ್ದು, ಏನಕ್ಕೆ ಮುದ್ರೆ ಹಾಕಿದ್ದು, ಇನ್ನೊಂದು ಸತಿ ಯೋಚನೆ ಮಾಡಿ ಹೇಳಿ.
ಪವಿತ್ರಾತ್ಮ ಮುದ್ರೆ. ಏ ಸ್ವಾಮಿ, ದೇಹ ಶಿಷ್ಯಂದ್ರು ಒಯ್ಯಿದ್ರ ಒಯ್ ಕಳ್ತನ ಮಾಡಿ ಹೋಗಿದ್ದಾರೆ ಅಂತ ಹೇಳಿ
ಹಾಂ,
ಹಾಕಿ.
ಯೇಸು
ಅದು
ಕ್ರಿಸ್ತ. ಹಾಂ ಹೇಳಿ ಹೇಳಿ, ಇಷ್ಟ ಹೇಳಿ ಹೇಳಿ ಹೇಳಿ. ಸರಿ, ಯೇಸು ಕ್ರಿಸ್ತು ಪುನರುತ್ಥಾನ ಆಗ್ತಾರೆ. ಅದರ ಈ ದೇಹವೆಂಬಂಥ ಒಂದು ಏನು ಆಲಯನ ನಾಶ ಮಾಡಿಬಿಡ್ರಿ, 3 ದಿನದಲ್ಲಿ ಏನು ಮಾಡ್ತೀನಿ ನಾನು ಎಬ್ಬಿಸ್ತೀನಿ. ಅಂದರೆ ಯೇಸು ಕ್ರಿಸ್ತು 3 ದಿನ ಪುನರುತ್ಥಾನ ಆಗ್ತಾರೆ, ಪುನರುತ್ಥಾನ ಆಗ್ತಾ ಅಂತ ಎಲ್ಲ ಹೇಳ್ಕೊಂಬಂದು ನೋಡಿದ್ದೀನಿ. ಇವಾಗ ಏನಾಗ್ಬಿಡ್ತು, ಯಾರಿಗೆ ಭಯ ಬಂದ್ಬಿಡ್ತು? ಈ ಫರಿಸಿಯರ್ ಸದಸ್ಯರು ನ್ಯಾಯಶಾಸ್ತ್ರಗಳು ಬಂದ್ಬಿಟ್ಟು, ಐ ಮನುಷ್ಯ ಹೇಳಿದ್ದ ಸತ್ತರೆ 3 ದಿನದಲ್ಲಿ ಎದ್ಬತ್ತೀನಿ ಅಂತ ಅಂದ್ಬಿಟ್ಟು, ಇವನು ಎಲ್ಲಿ ಇವರು ಶಿಷ್ಯನ್ರುಗಳು ಬಂದ್ಬಿಟ್ಟು ಇವ್ರು ದೇಹ ಎತ್ಕೊಂಡು ಹೋಗ್ಬಿಡ್ತಾರೋ, ಯೇಸು ಕ್ರಿಸ್ತು ಪುನರುತ್ಥಾನ ಆಗ್ಬಿಟ್ಟೆ ಅಂತ ಸುಳ್ಳು ಪ್ರವಾದನೆಗಳು ಹೇಳೋಕ್ಕೆ, ಐ ಮೀನ್ ಸುಳ್ಳು ಸಾಕ್ಷಿಗಳು ಹೇಳೋಕ್ಕೆ ಶುರು ಮಾಡ್ತಾರೆ ಅಂದರೆ ಏನು ಮಾಡೋಣ, ಈ ಒಂದು ಸಮಾಧಿಗೆ ಮುದ್ರೆ ಹಾಕ್ಬಿಡೋಣ ಅಂತ ಮುದ್ರೆ ಹಾಕ್ಸ್ತಾರೆ. ಒಂದು ದೃಢೀಕರಣ ಏನ್ರಿ, ಇದು ಫರ್ಮ್ ಆಗಿದೆ, ಹೊರಗಡೆ ಏನಂತ ಸತ್ತೋಗಾರೆ ಇನ್ಯಾರೂ ಹೊಡೆದು ಒತ್ತಿಳಂಗೆ ಇಲ್ಲ ಅಂದ್ರೆ ಕನ್ಫರ್ಮೇಶನ್ ಅಲ್ವರಾ. ಅದಕ್ಕೆ Matthew 27:66 ಹೋದ್ರೆ ಯಾರಾದ್ರು, ಮತ್ತೆ 27:66.
ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರ ಮಾಡಿದರು.
ನೋಡ್ರಾ, ಕಲ್ಲಿಗೆ ಮುದ್ರೆ ಹಾಕ್ಬಿಟ್ಟು ಏನು ಮಾಡೋದು, ಸಮಾಧಿನ ಭದ್ರೆ ಮಾಡೋರು ನೋಡಿ, ಏನು ಪಕಡಗಳಲ್ವಾ. ಹಾಂ, ಇಂಥ ಡೌಟ್ಗಳು, ಇಂಥ ಬುದ್ಧಿಗಳು ನೋಡಿರ್ತೀನಿ. ಅದರ ಈ ಮುದ್ರೆ ದೇವ್ರ ಮುಂದೆ ಯಾವ ಲೆಕ್ಕ, ದೇವ್ರು ಒಡೆದು ಬಿಸಾಕ್ರು ನೋಡ್ತೀನಿ. ಯೇಸು ಕ್ರಿಸ್ತು ಏನಾಗ್ಬಿಟ್ರು, ಪುನರ್ತನ ಆಗಿ ಬಂದ್ಬಿಟ್ರು, ಎಷ್ಟು ಜನಕ್ಕೆ ಕಾಣಿಸ್ಕೊಂಡ್ರು ಯೇಸು ಕ್ರಿಸ್ತು? ಯೇಸು ಕ್ರಿಸ್ತು ಪುನರ್ತನ ಆಗಿದ್ದು ಎಷ್ಟು ಜನಕ್ಕೆ ಕಾಣಿಸ್ಕೊಟ್ರು, ಎಷ್ಟು ಸತಿ ಕಾಣಿಸ್ಕೊಟ್ರು? ಎಲ್ಲ ಬೇಸಿಕ್ ಕ್ಲಾಸ್ ಕೇಳಿದಿರ್ತಾನೆ, ಎಷ್ಟು ಸತಿ ಕಾಣಿಸ್ಕೊಂಡ್ರು?
11 ಸತಿ, 10 ಸರಿ
ಹನ್ನೊಂದು ಸತಿ, ಎಷ್ಟು ಸತಿ?
11 ಟೈಮ್, 11 ಸತಿ ಸರ್.
11 ಸತಿ, ವೆರಿ ಗುಡ್. ಆಮೇಲೆ ಎಷ್ಟು ಜನ ಕಾಣಿಸ್ಕೊಂಡ್ರು?
500 ಜನಕ್ಕೊಮ್ಮೆ.
ಹಾಂ, ಸುಮಾರು 500 ಜನ ಕಾಣಿಸ್ಕೊಂಡ್ರೆ ಅಂತ ಬೈಬಲ್ ನಮ್ಗೆ ಏನು ಮಾಡೋರೆ ಕೊಟ್ಟ ನೋಡ್ರ. ಹಂಗಾರೆ ಯೇಸು ಕ್ರಿಸ್ತನಿಗೆ ಎಷ್ಟು ಜನಪ್ಪ ಶಿಷ್ಯನುಗಳಿದ್ರು ಅಂತಂದರೆ 12 ಜನ ಅಪೋಸ್ತಲ್ಸ್ ಬಿಟ್ಟು 500 ಜನ ಏನಾಗಿದ್ರು? ಹಾಂ ನೋಡ್ರ, ಇಂಥ ದೊಡ್ಡ ಸಭೆ, ನಾವೆಲ್ಲ ಲೆಕ್ಕ ಹಾಕ್ತೀರಿ ಈ ಸಭೆಯಲ್ಲಿ ಹೆಂಗೈತೆ 8 ಜನ ಅವ್ರು ಅಂತ. ನೋಡಿ, ಯೇಸು ಕ್ರಿಸ್ತನ ಜೊತೆಗೆ ಜನ ಇರುತ್ತೆ 500 ಜನ ಇದ್ರು ನೋಡ್ರಿ ಅಂತೀನಿ ಅಂದ್ರೆ. ಆಮೇಲೆ ಬ್ಯಾಪ್ಟಿಸಮ್ ತೊಗೊಂಡು 3,000 ಜನ ಬರ್ತಾರೆ ಅಂದ್ರೆ. ಏನೇ ನೋಡ್ಬೇಕಾರೆ, ಸೊ ಇದು ಮುದ್ರೆ ಹಾಕೋದಕ್ಕೆ ಏನ್ರಿ ಒಂದು ಅರ್ಥ ಅಂದ್ರೆ. ಸರಿ, ಇವಾಗ ಏನು, ಇವಾಗ ನಮ್ಗೇನು ಪಾಠ ಐತೆ ಈ ವಾಲ್ಯೂಮ್ನಲ್ಲಿ, ಹಂಗೆ ಮುಂದಕ್ಕೆ ಓದೋಣ. ಓದಿ, ಮಗ ಇಷ್ಟ ಓದ್ತೀರಾ?
ಇಲ್ಲ
ಸರಿ, ಓಕೆ. ಬೇರೆ ಯಾರು ಓದ್ತೀರಾ? ಯಾರ ಹತ್ರ ಇದೆ ವಾಲ್ಯೂಮು? ಎಲ್ಲಿ ನಮ್ಮ ಇವರೆಲ್ಲಪ್ಪ, ಎಲ್ಲಿ ಶ್ವೇತಾ ಸಿಸ್ಟರ್ ಓದ್ತೀರಾ? ಹಾಂ, ವಾಲ್ಯೂಮ್ ಇದ್ದೀರಾ?
ಇದೆ.
ಹಾಂ ಸರಿ, ಇಷ್ಟ.
ಇವುಗಳಲ್ಲಿನ ಮೊದಲನೆಯ ಅರ್ಥದಲ್ಲಿ ದೇವಜನರು ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದಾರೆ ಎಂದು ಇಲ್ಲಿ ಹೇಳಲಾಗಿದೆ. ಕೆಲವರು ಊಹಿಸುವಂತೆ
ಪವಿತ್ರಾತ್ಮನ ಸರಿಸಮನಾದ ಮೂರು ದೇವರನ್ನೊಳಗೊಂಡ ತ್ರಯಕತ್ವ ಎಂದು ಹೇಳುವುದರ ಒಬ್ಬ ವ್ಯಕ್ತಿಯೋ ಎಂಬಂತೆ ಆತನಿಂದ ನಾವು ಮುದ್ರಿಸಲ್ಪಟ್ಟಿದ್ದೇವೆಂದು ಅಪೊಸ್ತಲನು ಹೇಳುತ್ತಾ ಇಲ್ಲ. ನಾವು ವಾಗ್ದಾನವೆಂಬ ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇವೆಂದು ಆತನು ಪ್ರಕಟಿಸುತ್ತಾನೆ. ಎಲ್ಲರೂ ಗ್ರಹಿಸಿಕೊಳ್ಳುವಂತೆ ಇದೊಂದು ಪ್ರತ್ಯೇಕವಾದ ಆಲೋಚನೆಯಾಗಿದೆ. ಪವಿತ್ರಾತ್ಮವು ತಂದೆಯಿಂದ ಬಂದಿದ್ದಾಗಿದೆ. ಆತನು ಕ್ರಿಸ್ತನ ಮೂಲಕ ಪವಿತ್ರಾತ್ಮನಿಂದ ಮುದ್ರಿಸುವವನಾಗಿದ್ದಾನೆ. ಅದುವೇ ಮುದ್ರೆಯಾಗಿದೆ. ಇದನ್ನು ಅಪೊಸ್ತಲನು ಪ್ರಮಾಣೀಕರಿಸುತ್ತಾನೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 33ನೇ ವಚನ. ಮತ್ತು ಇದು ನಮ್ಮ ಕರ್ತನ ಬಗ್ಗೆ ಇರುವ ದಾಖಲೆಗಳಿಗೆ ತಕ್ಕಂತೆ ಇದೆ. ಆತನು ಪುತ್ರರ ಮನೆಯಲ್ಲಿ ಆ ರೀತಿಯಾಗಿ ಮುದ್ರಿಸಲ್ಪಟ್ಟವರಲ್ಲಿ ಪ್ರಥಮನು. ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ. ಯೋಹಾನ 6:27 ಎಂದು ಓದುತ್ತೇವೆ.
ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ಇದು ಮುದ್ರೆ ಹಾಕ್ಬಿಟ್ಟವ್ರೆ ಪವಿತ್ರಾತ್ಮನ ಏನರ್ಥ, ಪವಿತ್ರಾತ್ಮ ಒಬ್ಬ ವ್ಯಕ್ತಿ ಅವರು ಪರಲೋಕದಿಂದ ಮುಟ್ಟಿ ನಮಗೆ ಸೀಳ್ಬಿಟ್ಟು ಹೋಗೋರೆ ಅಂತ ಏನಿಲ್ಲ ಅರ್ಥ ಅಲ್ಲ ರೀ ಅಂದ್ರ. ಸೊ ದೇವರು ಕ್ರಿಸ್ತನ ಮುಖಾಂತರ ನಮ್ಮ ಬಲಿಯನ್ನು ಅಂಗೀಕಾರ ಮಾಡಿದ್ದಾರೆ ಅಂತ ಒಂದು ಗ್ಯಾರಂಟಿ, ಒಂದು ಪ್ರೂಫ್. ಏನಪ್ಪ ಪ್ರೂಫ್ ಅಂತಂದರೆ ಏನ್ರಿ, ಅದೇ ಏನಪ್ಪ ಅಂತಂದರೆ ಏನ್ರಿ, ಕ್ರಿಸ್ತನ ಮುಖಾಂತರ ಪವಿತ್ರಾತ್ಮನ ಕೊಟ್ಟಿರೋದೇ ಏನ್ರಿ, ಅದೇ ಮುದ್ರೆ ಅಲ್ವರ. ಹೇಗಪ್ಪ ಅಂತಂದರೆ, ಯೇಸು ಕ್ರಿಸ್ತನ ಬಗ್ಗೆ ಓದೋಣ. ಯೋಹಾನ 6:27 ಓದ್ರಿ, ಜಾನ್ 6:27 ಓದ್ರಿ.
ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು.
ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ರೆ ದೇವರು ಕ್ರಿಸ್ತನ ಹೆಂಗೆ ಮುದ್ರೆ ಹಾಕಿದ್ರು ಅಂದ್ರ, ಪವಿತ್ರಾತ್ಮ ಕೊಟ್ಟು ಏನು ಮಾಡಿದ್ರು, ಆಕಾಶವಾಣಿನೇ ಬಂದ್ಬಿಡ್ತು, ಈಗೋ ನನ್ನ ಏನ್ರ ಪ್ರಿಯ ಮಗನು ಅಂದ್ರ, ರೀತಿಯಲ್ಲಿ ನಾನು ಮೆಚ್ಚಿದ್ದೀನಿ. ಸೊ ದಟ್ ವಾಸ್ ಎ ಗ್ಯಾರಂಟಿ, ದಟ್ ವಾಸ್ ಎ ಪ್ರೂಫ್. ನಮಗೇನು ಆಕಾಶವಾಣಿ ಬರಲ್ಲ ಅದರ, ಯಾಕಂದ್ರೆ ನಾವೆಲ್ಲ ಪರಿಶುದ್ಧರಾಗಿಲ್ಲ ಅದರ, ನಮ್ಗೇನು ಅಳತೆ ಇಲ್ದ್ರ ದೇವ್ರ ಪವಿತ್ರಾತ್ಮ ಕೊಟ್ಟಿದ್ರೆ ಹಂಗೆ ಆಗಿರೋದು ಅದರ. ಆದರೆ ನಮ್ಮ ಒಂದು ಏನ್ರಿ ಬಲಿನ ಕೂಡ ದೇವ್ರು ಸ್ವೀಕಾರ ಮಾಡೋದು ಹೇಗಪ್ಪ ಅಂದರೆ, ನಮಗೆ ಸ್ಪಿರಿಟ್, ಹೋಲಿ ಸ್ಪಿರಿಟ್ ಕೊಡ್ತಾರೆ. ಅದು ನಮ್ಮ ಜೀವಿತದಲ್ಲಿ ಮಾಡೋದು ನಾವು ಚೇಂಜಸ್ ನೋಡ್ಬೋದ್ರಿ. ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ಮೇಲೆ ಮೊದಲು ನಮ್ಮಲ್ಲೇ ಕಂಡು ಬರೋಂಥ ಒಂದು ಪರಿಜ್ಞಾನ ಏನಪ್ಪ ಅಂದರೆ, ಸತ್ಯದ ಪರಿಜ್ಞಾನ, ಸತ್ಯ ಇದು ಅಂತ ಕ್ಲೀನ್ ನಮ್ಗೆ ಏನಾಗ್ತದೆ ಅರ್ಥ ಆಗ್ತದೆ ರೀ ಅಲ್ವರ. ಆಮೇಲೆ ಸತ್ಯದ ಮಹತ್ವತೆ ಗೊತ್ತಾಗ್ತದೆ, ಸಭೆಯ ಸೋದರಿಗಳ ಅನ್ಯತೆ ಪ್ರೀತಿ ಅದು ಮಹತ್ವತೆ ನಮ್ಗೆ ಏನಾಗ್ತದೆ ಗೊತ್ತಾಗ್ತದೆ. ದೇವ್ರಿಗೂ ನಮಗಿರೋಂಥ ಒಂದು ಕಾಂಟ್ಯಾಕ್ಟು, ನಾವು ಪ್ರೇಯರ್ ಮಾಡ್ಬೇಕಾದ್ರೆ ದೇವ್ರು ನಮ್ಮ ಪ್ರೇಯರ್ಗಳನ್ನ ಆನ್ಸರ್ ಮಾಡೋದು, ನಮ್ಮ ಜೊತೆ ದೇವ್ರು ವ್ಯವಹಾರ ಮಾಡ್ತಾರೆ ಅಂದ್ಬಿಟ್ಟು ಅದು ನಾವೇನು ಮಾಡ್ಬೋದು ನಮ್ಮ ಲೈಫಲ್ಲಿ ಫೀಲ್ ಮಾಡ್ಬೋದು ರೀ ಅದರ. ಇದು ಒಂದು ಕ್ಲಿಯರ್ ಸೈನು, ದೇವ್ರು ನಮ್ಗೆ ಏನು ಮಾಡಾರೆ, ನಮಗೆ ಮುದ್ರೆ ಹಾಕೋರೆ ಅಂದರೆ ದೇವ್ರು ನಮ್ಮ ಬಲಿನ ಅಂಗೀಕಾರ ಮಾಡೋರಪ್ಪ, ನಾವು ದೇವರಲ್ಲಿ ಇದ್ದೀರಿ ಅಂತ ಹೇಳ್ರಿ, ಒಂದು ಒಂದು ಗ್ಯಾರಂಟಿ ಅದರ. ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಹಾಂ ಓದ್ತೀರಾ? ನನಗೆ ಇಷ್ಟ ಓದಿ. ಅದಾದ್ಮೇಲೆ ನೆಕ್ಸ್ಟ್
ವಾಗ್ದಾನದ ಆತ್ಮನು
ಒಂದು ಮಿನಿಟ್ ಒಂದು ಮಿನಿಟ್, ಅದಾದ್ಮೇಲೆ ನೆಕ್ಸ್ಟ್ ನಿಖಿತ ಓದಮ್ಮ. ಹಾಂ
ವಾಗ್ದಾನದ ಆತ್ಮನು ಎಂಬ ಹೇಳಿಕೆಯು ದೇವರ ಪವಿತ್ರ ಪ್ರಭಾವಕ್ಕೆ ಉಪಯೋಗಿಸಲ್ಪಟ್ಟ ಪವಿತ್ರ ಆತ್ಮನು, ಸತ್ಯದ ಆತ್ಮನು ಮುಂತಾದ ಇತರ ಶಬ್ದಗಳಂತೆ ವಿವರಣಾತ್ಮಕವಾಗಿದೆ. ಈ ಮುದ್ರೆಗೂ ಮತ್ತು ದೇವರು ನಮಗೆ ಮಾಡಿದ ವಾಗ್ದಾನಕ್ಕೂ ಸಂಬಂಧವಿದೆ ಎಂಬುದನ್ನು ಇದು ತೋರಿಸುತ್ತದೆ. ಮುದ್ರಿತರಾದವರೊಂದಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆಗೆ, ಅಂದರೆ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ದಯಪಾಲಿಸಿದ್ದಾನೆ ಎಂಬುದು ಸತ್ಯವಾಗಿವೆ ಎಂಬುದಕ್ಕೆ ಇದು ಪ್ರಮಾಣೀಕರಣ ಅಥವಾ ಸಾಕ್ಷಿಯಾಗಿದೆ. ಮತ್ತು ವಾಗ್ದಾನ ಮಾಡಲ್ಪಟ್ಟ ಈ ಸಂಗತಿಗಳನ್ನು ಆತನು ದೇವರು ಪ್ರೀತಿ ಮತ್ತು ಶ್ರದ್ಧೆಯಲ್ಲಿ ನೀಡಲಿರುವ ಪರೀಕ್ಷೆಗಳನ್ನು ನಂಬಿಕೆಯಿಂದ ಸಹಿಸಿಕೊಂಡಾಗ ಬಾಧ್ಯಸ್ಥವಾಗಿ ಹೊಂದಿಕೊಳ್ಳುವನು. ಅಪೊಸ್ತಲನು ಈ ಮುದ್ರೆಯ ಬಗ್ಗೆ ನಂತರದಲ್ಲಿ ಇದೇ ಪತ್ರಿಕೆಯಲ್ಲಿ ಉಲ್ಲೇಖಿಸುವನಾಗಿ ದೇವರ ಪವಿತ್ರಾತ್ಮನನ್ನು ದುಃಖಿಸಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದರಲ್ಲ ಮುದ್ರೆ ಹೊಂದಿದ್ದೀರಲ್ಲ
4:30 ಎಂದಿದ್ದಾನೆ. ಇಲ್ಲಿ ಆತನು ವಾಗ್ದಾನವನ್ನು ವಿಮೋಚನೆಯ ದಿನದೊಂದಿಗೆ ಗುರುತಿಸುತ್ತಾನೆ. ಮತ್ತೊಂದು ಮಾತುಗಳಲ್ಲಿ ವಿಮೋಚನೆಯ ದಿನಕ್ಕಾಗಿ ಪವಿತ್ರಾತ್ಮನ ವಾಗ್ದಾನವೆಂಬ ಮುದ್ರೆ ಎಂಬುದು ಬೇರೊಂದು ರೀತಿಯಲ್ಲಿ ಸಭೆಯರಾದ ನಾವು ಆತ್ಮನ ಪ್ರಥಮ ಫಲಗಳನ್ನು ಹೊಂದಿಕೊಳ್ಳುವರಾಗಿದ್ದೇವೆ ಎಂದು ಹೇಳುವುದಾಗಿದೆ. ಇದು ಕೈಪಾವತಿ, ಇದು ಕರ್ತನು ಮತ್ತು ನಮ್ಮ ನಡುವಣ ಒಡಂಬಡಿಕೆಯನ್ನು ಭದ್ರಪಡಿಸುತ್ತದೆ. ಮತ್ತು ನಾವು ಬಲಹೀನರಾಗದೆ ಹೋದಲ್ಲಿ ನಾವು ಈ ವಾಗ್ದಾನಗಳಿಗೆ ಪೂರ್ಣವಾಗಿ ಬಾಧ್ಯರಾಗುತ್ತೇವೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದು ನೋಡ್ಬೇಕಾದ್ರೆ ಬೈಬಲ್ ಏನು ನೋಡ್ತಾರೆ, ಸ್ಪಿರಿಟ್ ಆಫ್ ಪ್ರಾಮಿಸ್, ಸ್ಪಿರಿಟ್ ಆಫ್ ಟ್ರೂತ್ ಅಂತ ನೋಡ್ತಾರೆ. ಏನಕ್ಕೆ ಈ ಥರ ಎಲ್ಲ ಹೆಸರು ಕೊಟ್ಟಿದ್ದಾರೆ, ಸ್ಪಿರಿಟ್ ಆಫ್ ಪ್ರಾಮಿಸ್, ಸ್ಪಿರಿಟ್ ಆಫ್ ಡೆಲಿವರೆನ್ಸ್ ಅಂತೆಲ್ಲ ಹೇಳ್ತಾರೆ. ಏನಪ್ಪ ಇದು ಅರ್ಥ ಅಂತಂದರೆ, ದೇವರು ಈ ಮುದ್ರೆಯಿಂದ ನಮಗೆ ಇನ್ನೊಂದು ಒಂದು ಶ್ಯೂರಿಟಿ ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ, ದೇವರು ನಮ್ಮ ಬಲಿನ ಅಂಗೀಕಾರ ಮಾಡಿದರೆ ನಾವು ಪರಲೋಕದ ಮಾರ್ಗದಲ್ಲಿ ಏನು ಮಾಡ್ತೀವಿ, ನಡೀತಾ ಇದ್ದೀರಿ. ದೇವ್ರ ಚಿತ್ತ, ದೇವರು ಒಂದು ವಾಗ್ದಾನಗಳ ಅನುಸಾರವಾಗಿ ನಡೆದ ಅಂತಂದರೆ, ದೇವ್ರು ಮಾಡಿದಂಥ ಪ್ರಾಮಿಸ್ ನಮ್ಮ ಜೀವನದಲ್ಲಿ ಏನಾಗ್ತಾರೆ, ಫುಲ್ಫಿಲ್ ಆಗ್ತಾರೆ. ಏನಂತ ಪ್ರಾಮಿಸ್ ಮಾಡಿದರೆ, ಅಬ್ರಹಾಮ್ ಮಾಡಿದಂಥ ವಾಗ್ದಾನ ನಮ್ಮ ಜೀವನ ಏನಾಗ ನೆರವೇರೋದು, ನಿನ್ನ ಸಂತತಿ ಮುಖಾಂತರ ಏನು ಮಾಡ್ತೀನಿ, ಎಲ್ಲರನ್ನು ಆಶೀರ್ವಾದ ಮಾಡೇ ಮಾಡ್ತೀನಿ ಅಲ್ವರ. ಅದೇ ಗಲಾತಿಯರಲ್ಲಿ ಹೇಳ್ತಾರಲ್ಲ, ಮೂರನೇದೇ ಹೇಳ್ಬೇಕಾದ್ರೆ, ನೀವು ಕ್ರಿಸ್ತನಲ್ಲಿ ಇದ್ದರೆ ಏನ್ರಿ ಅಬ್ರಹಾಮನ ಒಂದು ಸಂತತಿಯವರು, ಅಬ್ರಹಾಮಿನ ಸಂತತಿಯವರಾದರೆ ನೀವು ವಾಗ್ದಾನಕ್ಕೆ ಅನುಸಾರವಾಗಿ ಬಾಧ್ಯರು ಅಂತ ನೋಡ್ತೀರಿ. ಸೊ ಆ ಪ್ರಾಮಿಸ್ ನಮ್ಮ ಜೀವನದಲ್ಲಿ ದೇವರು ಫುಲ್ಫಿಲ್ ಮಾಡ್ತಂತಪ್ಪ ಏನಪ್ಪ ಅಶ್ಯೂರೆನ್ಸ್ ಅಂದರೆ, ಈ ದೇವರು ನಮಗೆ ಕೊಟ್ಟಿದ್ದ ಪವಿತ್ರಾತ್ಮನ ಏನ್ರಿ ಒಂದು ಒಂದು ಗ್ಯಾರಂಟಿ ಅಂತ ನೋಡ್ತೀರಿ. ಓಕೆನಾ. ಸೊ ಅದಕ್ಕೆ ಇದನ್ನ ಒಂದು ಕವನೆಂಟ್ ರಿಲೇಷನ್ಶಿಪ್ಗೂ ಕೂಡ ನಾವು ಏನು ಮಾಡ್ತೀರಿ ನೋಡ್ತೀವಿ. ಕವನೆಂಟ್ ಅಂದರೆ ನಾವು ಸಂಡೆ ಕೂಡ ಬ್ರದರ್ ತೊಗೊಂಡು ಪಾಠ ನೋಡೋದಲ್ಲ, ಅಗ್ರಿಮೆಂಟ್ ಅಲ್ಲ, ಇಬ್ರ ನಡುವೆ ಆಗಂತ ಅಗ್ರಿಮೆಂಟ್ಗೆ ಏನಪ್ಪ ಗ್ಯಾರಂಟಿ ಅಂತಂದ್ರೆ, ಬಲಿ ಏನು ಮಾಡ್ಬೇಕಾಯ್ತು ಅಲ್ಲಿ, ಅಲ್ಲಿ ಕೊಡಬೇಕಾಯ್ತು. ಅದು ಮಾತ್ರ ಅಲ್ಲ, ಬಲಿ ಎಲ್ದಿರ ಆ ಕಾಲ ಬಲಿಗಳಿತ್ತು, ಈ ಕಾಲದಲ್ಲಿ ಏನಿದೆ, ಒಂದು ಪೇಪರ್ ಮೇಲೆ ಒಂದು ಸಿಗ್ನೇಚರ್, ಪೇಪರ್ ಎಲ್ಲ ಮಾಡಿಬಿಡ್ತೀರಿ, ಎಲ್ಲ ಅಗ್ರಿಮೆಂಟ್ ಎಲ್ಲ ಇರ್ತಾರೆ, ಎಲ್ಲ ಏನಂತಾರೆ ಕಂಡೀಷನ್ಸ್ ಎಲ್ಲ ಇರ್ತಾರೆ. ಆದರೆ ಸೈನೇ ಮಾಡಿಲ್ಲ ಅಂದರೆ ಅದು ವ್ಯಾಲಿಡ್ ಅಗ್ರಿಮೆಂಟ್ ಅಂದರೆ ಇನ್ವ್ಯಾಲಿಡ್ ಅಗ್ರಿಮೆಂಟ್. ಸೊ ಈ ಕಾಲದಲ್ಲಿ ಹೆಂಗೆ ಒಂದು ಸಿಗ್ನೇಚರ್ ಒಂದು ವ್ಯಾಲಿಡ್ ಆಗಿತ್ತು, ಆ ಕಾಲದಲ್ಲಿ ಏನಾಗಿತ್ತು ಆ ಥರ ಇತ್ತು. ಅದೇ ರೀತಿ ಈ ಪವಿತ್ರಾತ್ಮ ದೇವರು ನಮಗೆ ಕೊಟ್ಟಿದ್ದ ಒಂದು ಅಶ್ಯೂರೆನ್ಸ್, ಒಂದು ಗ್ಯಾರಂಟಿ. ದೇವರು ಅಂತ ಮಾಡಿದಂತ ಒಡಂಬಡಿಕೆನ ಖಂಡಿತವಾಗಿ ದೇವ್ರೇ ಮಾಡ್ತಾರೆ, ನೆರವೇರಿಸಿ ನೆರವೇರಿಸ್ತಾರೆ ಅಂತ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ನಿಖಿತಾ ಓದ್ಬೋದೇನಮ್ಮ?
ಪುತ್ರತ್ವ ಮತ್ತು ಬಾಧ್ಯಸ್ಥ ಇವುಗಳ ಸಂಬಂಧಗಳ ಒಡಂಬಡಿಕೆಯ ಈ ಮುದ್ರೆಯು ನಮ್ಮ ಹಣೆಯ ಮೇಲೆ ಹಾಕುವ ಬಾಹ್ಯ ಗುರುತುಗಳಲ್ಲ, ಅಥವಾ ನಮ್ಮ ಭೂಲೋಕ ಸಂಬಂಧ ವ್ಯವಹಾರಗಳಲ್ಲಿ ಪ್ರಾಪಂಚಿಕ ಸಂಪತ್ತು ಮುಂತಾದವುಗಳಲ್ಲಿ ದೇವರ ಕೃಪೆಯನ್ನು ಪ್ರಕಟಿಸುವ ಗುರುತು ಅಲ್ಲ, ಅಥವಾ ಇದು ಈಗ ಅಥವಾ ಯಾವಾಗಲಾದರೂ ಗುಣಪಡಿಸುವವರ ದೇವವಾಣಿಗಳನ್ನಾಡುವವರ ಮುಂತಾದವುಗಳಲ್ಲ. ಯಾಕೆಂದರೆ ಈ ಅದ್ಭುತವಾದ ವರಗಳನ್ನು ಹೊಂದಿದ ಅನೇಕರಿಗೆ ಆತ್ಮನ ಮುದ್ರೆಯಾಗಲಿ ಸಾಕ್ಷಿಯಾಗಲಿ ಇರುವುದಿಲ್ಲ. ಅಪೊಸ್ತಲರ ಕೃತ್ಯಗಳು 8:13-23 1 ಕೊರಿಂಥ 13:1-3. ಆಮೇನ್.
ಹಾಗೆ ಕಂಟಿನ್ಯೂ ಮಾಡಮ್ಮ, ಇನ್ನೊಂದು ಪ್ಯಾರಾಗ್ರಾಫ್.
ಪವಿತ್ರಾತ್ಮನ ಮುದ್ರೆ ಅಥವಾ ವಾಗ್ದಾನದ ಮುದ್ರೆಯು ಮುದ್ರೆ ಹೊಂದಿದವರ ಹೃದಯಗಳಲ್ಲಿ ಅದೆ. ಅದನ್ನು ಹೊಂದಿದವನಿಗೆ ಹೊರತು ಅದು ಇನ್ಯಾರಿಗೂ ತಿಳಿಯದು. ಪ್ರಕಟಣೆ 2:17. ಇತರರು ಇದರ ಫಲಗಳನ್ನು ಆತನ ದಿನನಿತ್ಯದ ಜೀವಿತದಲ್ಲಿ ಕಾಣಬಹುದು. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. 2 ಕೊರಿಂಥ 1:22-23.
ಥ್ಯಾಂಕ್ ಯು ಸರ್. ಸದ್ಯ ನೋಡ್ಬೇಕಾದ್ರೆ ಈ ಪವಿತ್ರಾತ್ಮನ ಮುದ್ರೆ ಏನೋ ನಮ್ಗೆ ಕಣ್ ಕಾಣಿಸದಾ, ತಲೆ ಮೇಲೆ ನೆತ್ತಿ ಮೇಲೆ ಮುದ್ರೆ ಗಿರಿ ಹಾಕೋರಾ, ಹಾಂ ಇವನ್ಗೆ ಹಾಕ್ತಾರಲ್ಲ ಯಾರೋ ಏನೇ ಕಾಯಿನ್ಗೆ, ದೇವ್ರು ಏನು ಮಾಡ್ತಾರೆ ಮುದ್ರೆ ಹಾಕ್ತಾರೆ ಎಲ್ಲ ಲಿಟ್ರಲ್ಬಿಟ್ಟು, ಈ ಹಣೆ ಬರ ನೋಡಪ್ಪ ಇದೇ ಹಾಕಿರೋ ದೇವರು ಕಾಯಿನ್ಗೆ ಹಾಕ್ಬಿಟ್ರು ಅದು ಅವಾಗಿಂದ ಬರ್ತೈತೆ. ಅದೇ ಥರ ದೇವ್ರು ನಮ್ಗೇನೋ ವಿಸಿಬಲ್ ಆಗಿ ಕಣ್ಣು ಕಾಣತ್ತಿದೆ ತಲೆ ಮೇಲೆ ಮುದ್ರೆ ಹೊಡಿತಾರ, ಅಥವಾ ಸ್ಪೆಷಲ್ ಫೇವರ್ ಏನೋ ಕೊಡ್ತಾರ, ಓ ನಾವು ಕಾನ್ಸಿಕ್ರೇಷನ್ ಮಾಡಿಬಿಟ್ಟೆ ಅಂದ್ಬಿಟ್ಟು ದೇವ್ರು ನಮಗೆ ಸ್ಪೆಷಲ್ ಆಗಿ ಏನೋ ಆಶೀರ್ವಾದ ಮಾಡಿ ಭೂ ಸಂಬಂಧವಾಗಿರುವಂಥ ಬಿಸ್ನೆಸ್ಗಳಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗತ್ತಾರೆ, ದೇವ್ರು ನಮ್ಗೆ ಏನೋ ಮಾಡಿಬಿಡ್ತಾರ ಅಂದರೆ ಯಾವುದೂ ಇಲ್ಲ ರೀ. ಅಥವಾ ಏನಾರ ಒಂದು ಅದ್ಭುತಗಳಾಗ್ತದ ನಮ್ಮ ಜೀವನದಲ್ಲಿ, ಅನ್ಯ ಭಾಷೆಗಳು ಮಾತಾಡತ್ತಾರ, ಅಥವಾ ಏನೋ ಒಂದು ಕಾಯಿಲೆಗಳನ್ನ ವಾಸಿ ಮಾಡೋಂಥ ವರಗಳು, ಅಥವಾ ಬೇರೆ ಏನಾರ ನಮಗೆ ಔಟ್ವರ್ಡಾಗೆ ಡೆಮಾನ್ಸ್ಟ್ರೇಷನ್ಸ್ ಏನೋ ಕೊಡ್ತಾರೆ ಅಂದರೆ ಯಾವುದೂ ಇಲ್ಲ. ಮತ್ತು ಹೆಂಗಪ್ಪ ಗೊತ್ತಾಗೋದು ಅಂದರೆ, ಇದು ನಮ್ಮಲ್ಲಿ ನಮ್ಮ ಒಳಗಡೆ ಆಗಂಥ ಪರಿವರ್ತನೆ. ಇದನ್ನು ನಾವು ಎಲ್ಲಪ್ಪ ನೋಡ್ಬೋದು ಅಂತಂದರೆ, ನಮ್ಮ ಫಲಗಳಲ್ಲಿ ಏನು ಮಾಡೋದು ನಾವು ಇದು ನೋಡ್ಬೋದು. ಅದರ ನಾವೆಲ್ಲ ಎಂಥ ಮರಗಳು ಅಂತ ನೋಡಿದ್ರಿ ಬೈಬಲ್ನಲ್ಲಿ, ನಾವೆಲ್ಲ ನಾವೆಲ್ಲ ಎಂಥ ಎಣ್ಣೆ ಮರಗಳು ಬೈಬಲ್ನಲ್ಲಿ ಹೇಳ್ತಾರಲ್ಲ ಎಣ್ಣೆ ಮರಗಳು, ನಾವು ಎಂಥ ಎಣ್ಣೆ ಮರಗಳಂತೆ
ಕಾಡೆಣ್ಣೆ
ನೋಡ್ರ, ಕಾಡೆಣ್ಣೆ ಮರಗಳು. ನಮ್ಮಲ್ಲಿ ಒಳ್ಳೆ ಫಲಗಳನ್ನ ದೇವರು ಇದ್ದು ನೋಡ್ತಾರೆ ಅಂತಂದರೆ ಈ ಕಾಡೆಣ್ಣೆ ಮರಗಳಲ್ಲಿ. ಅಂದರೆ ನಮ್ಮಲ್ಲಿ ಯಾರು ಒಳ್ಳೆಯವರು ಇಲ್ಲ ಬಿಡ್ರಿ ಅಂತೀರಿ, ನಮ್ಮಲ್ಲಿ ಒಳ್ಳೆಯವರು ಯಾರು ಇಲ್ದಿರ್ಬೇಕು, ಇದರಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ಕ್ಯಾರೆಕ್ಟರ್ ಮ್ಯಾನಿಫೆಸ್ಟ್ ಆಗ್ತದೆ ಅಂತಂದರೆ ದಟ್ ಈಸ್ ಅ ಸೈನ್. ಏನಪ್ಪ, ನಮ್ಮ ಕಾನ್ಸಿಕ್ರೇಷನ್ ದೇವರು ಅಕ್ಸೆಪ್ಟ್ ಮಾಡ್ತಾರೆ, ನನ್ನಲ್ಲಿ ಬದಲಾವಣಿಕೆ ಮೊದಲಿಗಿಂತ ಸತ್ಯಕ್ಕೆ ಬಂದಮೇಲೆ ನನ್ನ ಬದಲಾವಣಿಕೆ ಬರ್ತಾ ಇದೆ ಅಂತ ನಾವೇನು ಕಾಣ್ತಿರೋ ಅದೇ ಕ್ಲಿಯರ್ ಸೂಚನೆ ರೀ. ಏನಪ್ಪ ಅರ್ಥ ಅಂದರೆ ಮರ ಏನಾಗಿದೆ ಬೆಳೀತಾ ಇದೆ, ಬೀಜವು ಏನಾಗಿದೆ ಬಿತ್ತನೆ ಆಗಿದೆ, ಮಡಿಕೆ ಒಡೆದಿದೆ, ಗಿಡ ಏನಾಯಿತು ಬೆಳೀತು, ಮರವಾಗಿ ಏನಾಗ್ತಿದೆ ಇವಾಗ ಬೆಳೀತಾ ಇದೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಲ್ಲ, ಒಂದು ಮರವನ್ನು ನೀವು ಒಳ್ಳೆ ಮರನ ಕೆಟ್ಟ ಮರ ಅಂತ ಹೆಂಗಪ್ಪ ಕಂಡುಹಿಡಿಬೇಕು ಅಂತಂದರೆ ಅದ್ರ ಫಲಗಳಿಂದ. ಯಾವ ಫಲಗಳು ಅದರ ಸುಮ್ಮನೆ ತೋರಿಕೆಗಾಗಿ ಮರ ಚೆನ್ನಾಗಿರ್ತಾರೆ, ಯಾವ ಮರಗಳು ಗೊತ್ತಾ, ಅದು ಹೇಳ್ತಾರೆ ದ ಗ್ರೀನ್ ಬೇ ಟ್ರೀ ಅಂತ ಇಂಗ್ಲೀಷ್ ಹೇಳ್ತಾರೆ ಬೈಬಲಲ್ಲಿ, ನನಗೆ ಬೇರೆ ಇದರಲ್ಲೇ ಗೊತ್ತಿಲ್ಲ. ಗ್ರೀನ್ ಬೇ ಟ್ರೀ ಅಂತಂದರೆ ಒಳ್ಳೆ ದೊಡ್ಡದಿರುತ್ತೆ, ರೋಡ್ ಸೈಡ್ ಹಾಕಿದ್ದಾಗ ಗಿಡಗಳೆಲ್ಲ ನಮ್ಮ ಬಿ ಬಿ ಎಂ ಪಿ ಹಾಕಿರೋ ಮರಗಳೆಲ್ಲ ಹಂಗಿದೆ ದೊಡ್ಡದಾಗೈತೆ. ಏನು ಮೇಲೆ ನೋಡಿದ್ರೆ ಬರೀ ಹಸಿರು, ನೀವು ಮರ ಕೆಡ ನಿಂತ್ಕೊಂಡಿದ್ದೀನಿ ಏನೂ ಇರಲ್ಲ ನೋಡಿದ್ದೀರಾ, ಬರೀ ಮೇಲೆ ಮೇಲೆ ಮಾತ್ರ ಒದಿಕೆ ಥರ ಏನಂತಾರೆ ಎಲ್ಲ ಇರ್ತದೆ ರೀ, ನೋಡೋಕೆ ಮಾತ್ರ ಸೂಪರಾಗಿರ್ತಾರೆ. ಇವೆಲ್ಲ ರೀ ಕ್ಯಾರೆಕ್ಟರ್ ಮ್ಯಾನಿಫೆಸ್ಟೇಷನ್ಸ್ ಹೆಂಗಿರ್ಬೇಕು. ಹಾಂ, ಖರ್ಜೂರದ ಮರದ ಥರ ಇರಬೇಕು ದೇವ್ರ ಮಕ್ಕಳು, ಅದರ ಏನು ರೀ ಬುಡದಿಂದ ಹಿಡ್ದು ಶಿರಸ್ವರೆಗೂ ಏನಾರ ಇರಬೇಕು, ಒಳ್ಳೆ ಬ್ಯೂಟಿಫುಲ್ ಆಗಿ ಫಲಗಳು ಕೂಡ ಇರಬೇಕು ಇಲ್ಲ. ಆ ಥರ ಏನು ರೀ ಒಂದು ಒಳ್ಳೆ ಮರಗಳು ಫಲಗಳನ್ನ ಏನು ಮಾಡೋದು, ಫಲಗಳು ಹೆಂಗಂಡು ಇರ್ಬೋದು ಅದರ ಫ್ರೂಟ್ಸ್ ಏನು ರೀ, ಫ್ರೂಟ್ಸ್ ಅಂದರೆ ಏನಿದೆ ದ ವೇ ಆಫ್ ಲೈಫ್ ನಡವಳಿಕೆಗಳು ಮಾತು ರೀತಿ ಅದರ, ಇದರಲ್ಲಿ ನಾವೇನು ಕಲ್ತ್ಕೊಬೋದು ಅಂತಂದರೆ ಏನು ರೀ ಇದು ಎಂಥ ಮರಪ ಅಂತಂದ್ಬಿಟ್ರು ಅಂದರೆ ಅದಕ್ಕೆ ನೋಡ್ಬೇಕಾದ್ರೆ ಅದು ನಮ್ಮ ಜೀವನದಲ್ಲಿರುವಂಥ ಒಂದು ಸೂಚನೆ. ಏನಪ್ಪ ದೇವರು ನಲ್ಲಿ ನಾವು ಇದ್ದೀರಿ, ದೇವರು ನಮ್ಮ ನಡೆಸ್ತಾ ಇದ್ದಾರೆ ಅಂತ ಅದರ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಸರೋಜಾ ಸ್ಟರ್ ಬುಕ್ ಇದೆಯಾ? ಸರೋಜಾ ಸ್ಟರ್,
ಇಲ್ಲ,
ಮಂಜುಳಾ ಸ್ಟರ್. ಹಾಂ,
ಬುಕ್ ಇಲ್ಲ ಬ್ರದರ್ ನನ್ನ ಹತ್ರ.
ಅವ್ರು ನಿಮ್ಮ ಹತ್ರ ಇಲ್ವಾ? ಸರಿ, ಓಕೆ ಓಕೆ, ಒಂದು ಮಿನಿಟ್. ಓಕೆ ಓಕೆ, ಅನು ಸಿಸ್ಟರ್ ಓದ್ಬೋದಾ?
ಈ ಪ್ರಾಮಾಣಿಕತೆಯು ಅಥವಾ ಪುತ್ರತ್ವದ ಮುದ್ರೆಯು ತಂದೆಯೊಂದಿಗೆ ಮತ್ತು ಆತನ ಎಲ್ಲ ಪವಿತ್ರವಾದ ವ್ಯವಸ್ಥೆಗಳೊಂದಿಗೆ ಸಂಧಾನಗೊಂಡಿದೆ ಮತ್ತು ಅಪ್ಪ ತಂದೆಯೇ ನನ್ನ ದೇವರೇ, ನಾನು ನಿನ್ನ ಚಿತ್ತವನ್ನು ನೆರವೇರಿಸಲು ಸಂತೋಷಿಸುತ್ತೇನೆ ಎಂದು ಕೂಗಿ ಹೇಳುವ ಧೈರ್ಯ ಕೊಡುತ್ತದೆ. ಯಾಕೆಂದರೆ ಈ ಮುದ್ರೆಯನ್ನು ಅಥವಾ ಪುತ್ರತ್ವದ ಸಂಕೇತವನ್ನು ಹೊಂದಿದವರು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು. ಯಾಕೆಂದರೆ ಆತನ ಆಜ್ಞೆಗಳು ಭಾರವಾದವುಗಳಲ್ಲ, ಆನಂದಕರವಾದದ್ದು. 1 ಯೋಹಾನ 5:3.
ಕಂಟಿನ್ಯೂ ಮಾಡ್ತೀನಿ.
ಮಗನ
ಬ್ಯಾಕ್
ಮಗನ ಭಾವವನ್ನು ಹೊಂದಿರುವ ಆತ್ಮ ಅಥವಾ ಮಕ್ಕಳೆಂದು ಮುದ್ರಿಸುವುದು ಪ್ರಥಮ ಫಲಗಳನ್ನು ಹೊಂದಿಕೊಳ್ಳುವುದು ಅಥವಾ ಬರಲಿರುವ ಬಾಧ್ಯತೆಗೆ ನಿಷ್ಠೆ ಉಳ್ಳವರು ಎಂದಾದರೆ ಆತ್ಮನು ಸುಧಾರಿಸಿದ ಸಾಕ್ಷಿಗಳಲ್ಲಿ ಒಂದಾಗಿದೆ. ಪ್ರಸ್ತುತ ಕ್ರೈಸ್ತ ಜೀವನದಲ್ಲಿನ ಅನುಸಾರವೇ ಆಗಿದೆ. ಈ ಹಂತದ ಅನುಭವವನ್ನು ಪಡೆಕೊಳ್ಳುವ ಮೊದಲು ನಾವು ನಮ್ಮ ಪಾಲಿನ ಪ್ರತಿಷ್ಠೆಯ ಪಾಲನ್ನು ಸತ್ಯದ ಆತ್ಮದಿಂದ ಪವಿತ್ರತೆಗೆ ಪಡ್ಕೊಂಡವರಾಗಿ ದೇವರ ಚಿತ್ತವನ್ನು ತಿಳಿದು ಅದರಂತೆ ನಡೆದುಕೊಳ್ಳುವುದರ ಮೂಲಕ ಕ್ರಿಸ್ತನ ಪ್ರತಿಷ್ಠೆಗೊಂಡ ದೇಹದ ಸಭೆಗೆ ಬರುವುದರಿಂದ ಹೊಂದಿಕೊಳ್ಳಬೇಕಾಗುತ್ತದೆ. ಈ ಅನುಭವವು ನಾವು ಆತ್ಮನಿಂದ ಸ್ಫೂರ್ತಿಗೊಂಡವರಾಗಿ ನೀತಿವಂತಿಕೆಯ ಸೇವೆ ಮಾಡುವುದರಿಂದ ಉಂಟಾಗುತ್ತದೆ. ಹೇಳಬೇಕಾದರೆ ನಾವು ಭ್ರೂಣ ಸ್ಥಿತಿಯಿಂದ ದೇವರು ನಮ್ಮನ್ನು ಮಕ್ಕಳೆಂದು ಕಂಡುಕೊಳ್ಳುವ ಸ್ಥಿತಿಗೆ ಸೇರಿ ಹಾಗೆಂದು ಮುದ್ರೆ ಹೊಂದಿಕೊಳ್ಳುವುದಕ್ಕೆ ಇದೊಂದು ಸಾಕ್ಷ್ಯವಾಗಿದೆ.
ಥ್ಯಾಂಕ್ ಯು ಸ್ಟರ್. ಸೊ ಅದು ನೋಡ್ಬೇಕಾದ್ರೆ ಇದೊಂದು ಸಾಕ್ಷಿ ಯಾವುದಪ್ಪ ಅಂತಂದರೆ ಪುತ್ರ ಸ್ವೀಕಾರ ಅಂತ ಹೇಳ್ತಾರೆ ಅಲ್ದರ. ಏನಪ್ಪ ಪುತ್ರ ಸ್ವೀಕಾರ ಅಂತಂದರೆ ದೇವರು ನಮ್ಮನ್ನ ಪಾಪಿಗಳನ್ನ ದ್ರೋಹಿಗಳನ್ನ ಮಕ್ಕಳಾಗಿ ದೇವರು ಸ್ವೀಕಾರ ಮಾಡಿದ ಒಂದು ಅಶ್ಯೂರೆನ್ಸ್ ಅದರ. ಅದರಿಂದ ಧೈರ್ಯವಾಗಿ ನಾವೇನು ಮಾಡೋದು ದೇವ್ರನ್ನ ಅಪ್ಪ ಅಂತ ಕರಿಬೋದು. ನಾವು ಯಾರನ್ನ ಅಪ್ಪ ಅಂತ ಸುಮ್ಮನೆ ಕರಿಬಿಡ್ತೀರಾ, ರೋಡಲ್ಲಿ ಹೋದವ್ರನ್ನೆಲ್ಲ ಅಪ್ಪ 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 ಅಂತ ಹೇಳೋಕ್ಕಾಯ್ತದಾ, ಹೇಳ್ಬಿಡ್ತೀರಾ ಯಾರಾದರೂ ಧೈರ್ಯವಾಗಿ? ಖಂಡಿತವಾಗಿಲ್ಲ ರೀ. ಅದು ಯಾರನ್ನ ಅಪ್ಪ ಅಂತಂತೀರಿ? ಏನ್ರಿ ಅದರ ನಮ್ಮ ಸ್ವಂತ ತಂದೆನೇ ಏನು ಮಾಡ್ತೀನಿ ಅಷ್ಟೊಂದು ಧೈರ್ಯವಾಗಿ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಎಷ್ಟೇ ಜನ ಗುಂಪಲ್ಲಿ ಇದ್ದರೆ ಏನು ಮಾಡ್ತೀವಿ ಅವ್ರಿಗೆ ಧೈರ್ಯವಾಗಿ ಹೇಳ್ತೀರಿ ಯಾಕಪ್ಪ ಅಂದರೆ ಆ ಕಾನ್ಫಿಡೆನ್ಸ್ ಆ ಅಶ್ಯೂರೆನ್ಸ್ ನಮ್ಮಲ್ಲಿದೆ ಅಂದ್ರೆ ಈ ರೀತಿ ಅಶ್ಯೂರೆನ್ಸ್ ದೇವ್ರು ನಮ್ಗೆ ಹಿಂಗಪ್ಪ ಕೊಟ್ಟವ್ರೆ ಅಂತಂದರೆ ನಾವು ಆ ಥರ ಮಕ್ಕಳಾಗೋದಕ್ಕೆ ಅದರ ಆ ಥರ ಮಕ್ಕಳು ಅಂದ್ರೆ ಏನಪ್ಪ ಅಂದರೆ ಏನಪ್ಪ ಅಲ್ಲ ಒಂದು ವಾಕ್ಯ ಹೇಳ್ತಾನೆ ಅಂದರೆ ದೇವ್ರ ಮಾತುಗಳನ್ನ ಕೇಳೋದೇ ಏನ್ರಿ ಮಕ್ಕಳುಗಳ ಒಂದು ಕರ್ತವ್ಯ ಅದಕ್ಕೆ ಹೇಳ್ತಾರಲ್ಲ ಏನ್ರಿ ಐ ಡಿಲೈಟ್ ಟು ಡೂ ದ ವಿಲ್ ಆಫ್ ಗಾಡ್ ಅಲ್ಲರ ಏನ ದೇವರೇ ಈಗೋ ದೇವರೇ ನಿನ್ನ ಚಿತ್ತವನ್ನು ನೆನೆಸದೆ ನನ್ನ ಸಂತೋಷ ಕ್ರಿಸ್ತನ ಮನಸ್ಸಲ್ಲಿದ್ದು ಅದರ ಅದಿಗೆ ಹೇಳ್ತಾರಲ್ಲ ದೇವರು ಈತನ ನನ್ನ ಪ್ರಿಯ ಮಗನು ಈತನ ನಾನು ಮೆಚ್ಚಿದ್ದೀನಿ ಸೊ ದೇವ್ರ ಮಕ್ಕಳಲ್ಲಿ ಈ ಒಂದು ದೇವರ ಚಿತ್ತನ ಸಂಪೂರ್ಣವಾಗಿ ಸಂತೋಷವಾಗಿ ನೆರವೇರಿಸೋಂಥ ಒಂದು ಗುಣ ಇರ್ತಾರೆ ಗೊತ್ತಾ ಇದು ಏನಪ್ಪಾ ಅಂದರೆ ದೇವ್ರ ಮಕ್ಕಳಾಗಿದ್ದಾರೆ ಅಂತ ಒಂದು ಸೂಚನೆ ರೀ ಬ್ಯೂಟಿಫುಲ್ ಪಾಯಿಂಟ್ ರೀ ಅಲ್ಲರ ಏನ್ರಿ ದೇವ್ರ ಮಕ್ಕಳು ಅಡೆದಾರಿ ಹಿಡಿಯಲ್ಲ ರೀ ದೇವ್ರ ಮಕ್ಕಳು ತಪ್ಪುದಾರಿ ಇರೋದಿಲ್ಲ ಏನ್ರಿ ಏನೋ ಒಂದು ಕೆಲಸಗಳನ್ನ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ದೇವ್ರ ಚಿತ್ತ ಏನಿದೆಯೋ ದೇವ್ರ ಚಿತ್ತಕ್ಕೆ ಅನುಸಾರವಾಗೇ ನಡೆಯೋರೇ ದೇವ್ರ ಮಕ್ಕಳು ರೀ ಅದಕ್ಕೆ ಹೇಳ್ತಾರೆ ನೋಡ್ತೀನಿ ಏನ್ರಿ ನಮ್ಮ ಬ್ರದರ್ ರೀಪ್ರಿಂಟ್ಸಲ್ಲಿ ಬರೀಬೇಕಾದ್ರೆ ಹೇಳ್ತಾರೆ ರೀ ಅದರ ಯಾವ ದೇವ್ರ ಮಕ್ಕಳು ಯಾವುದೇ ಕಾರಣಕ್ಕೂ ತನ್ನ ಸ್ವಂತ ಬೆನಿಫಿಟ್ಗಾಗಿ ಮೋಸದ ಮಾರ್ಗ ಕೆಟ್ಟದ ಮಾರ್ಗಗಳನ್ನ ಹಿಡಿತಾರೋ ತಿರ್ಗಾ ವಾಪಸ್ಸು ಅವರು ಸತ್ಯ ಮಾರ್ಗಕ್ಕೆ ಬರುತ್ತಾರೋ ಅವ್ರು ನಿಜವಾಗ ಕಾನ್ಸಿಕ್ರೇಷನ್ ಅಲ್ಲ ಅಂತಾರೆ ಕಾನ್ಸಿಕ್ರೇಷನ್ ಮಾಡಿರೋಂಥ ಲಕ್ಷಣನೇ ಅಲ್ಲ ಅಂತ ಹೇಳ್ತಾರೆ ಅದರ ಬೈಬಲಲ್ಲಿ ಒಂದು ವಾಕ್ಯ ಹೇಳ್ತಾರೆ ಹೀಬ್ರೂಸ್ 1:9 ಯೇಸು ಕ್ರಿಸ್ತನ ಬಗ್ಗೆ ಹೇಳಬೇಕ್ರೆ ಅವರು ಅನೀತಿಯನ್ನು ದ್ವೇಷಿಸಿದ್ರು ನೀತಿನ ಪ್ರೀತಿಸಿದ್ರು ಅನೀತಿಯವನ್ನು ದ್ವೇಷಿಸಿದ್ರು ಅಂತ ಹೇಳ್ತಾರೆ ಇಂಗ್ಲೀಷ್ ಹೇಳ್ತಾರೆ ಈ ಲವ್ ರೈಟಸ್ನೆಸ್ ಅಂಡ್ ಏಟೆಡ್ ಇನಿಕ್ವಿಟಿ ಅಂತ ಹೇಳ್ತಾರೆ ನಮ್ಮ ಬ್ರದರು ಆ ಧರ್ಮವನ್ನು ಪ್ರೀತಿಸು ಅಧರ್ಮವನ್ನು ದ್ವೇಷಿಸಿದ್ರು ನಮ್ಮ ಕನ್ನಡದಲ್ಲಿ ಧರ್ಮ ಅಧರ್ಮ ಅಂತ ಅಂದ್ಬಿಟ್ರೆ ಬೇರೆನೇ ಮೀನಿಂಗ್ ಬಂದ್ಬಿಡ್ತಾರೆ ಜಾತಿ ಮತ ಅಂತ ಬಂದ್ಬಿಡ್ತಾರೆ ಇರಲಿ ಇಂಗ್ಲೀಷಲ್ಲಿ ಸೂಪರಾಗಿ ಬರ್ತಾರೆ ಲವ್ ರೈಟಸ್ನೆಸ್ ಏಟೆಡ್ ಇನಿಕ್ವಿಟಿ ಅಂದರೆ ನಮ್ಮ ಕಮೆಂಟ್ಸಲ್ಲಿ ಹೋದ್ರಿ ಬರ್ದು ಸೂಪರಾಗಿ ಬಡಿತಾರೆ ಲವ್ ರೈಟಸ್ನೆಸ್ ಅಂದ್ರೆ ಏನು ಗೊತ್ತಾ ಅರ್ಥ ಏನೇ ಕಾರಣಕ್ಕೂ ಎಷ್ಟೇ ಏನ್ರಿ ನಷ್ಟ ಆಗಲಿ ಅನ್ಯಾಯವನ್ನು ಪ್ರೀತಿ ಮಾಡದಿರೋದು ಎಷ್ಟೇ ನಷ್ಟ ಆಗಲಿ ಏನೇ ಆಗ್ಬಿಡ್ಲಿ ಪ್ರವಾಗಿ ಇಲ್ಲ ಅದರ ಅದೇ ನೀತಿ ನ್ಯಾಯನೇ ಪ್ರೀತಿ ಮಾಡ್ತೀನಿ ಅಂತ ಹೇಳೋದು ಇದು ಕ್ರಿಸ್ತನ ಗುಣಲಕ್ಷಣ ಆಮೇಲೆ ತನ್ನ ಮಾರ್ಗನ ಸಾಧಿಸ್ಕೊಳಕ್ಕೆ ಹೆಂಗಾರ ಮಾಡಿ ಸಕ್ಸಸ್ಫುಲ್ ಆಗೋದಕ್ಕೆ ಹೆಂಗಾರ ಮಾಡಿ ಮೇಲೆ ಬರೋದಕ್ಕೆ ಹೆಂಗಾರ ಮಾಡಿ ಏನ್ರಿ ಚೆನ್ನಾಗಿರೋದಕ್ಕೆ ತಪ್ಪು ಮಾರ್ಗನ ಯಾರು ಉಪಯೋಗಿಸ್ಕೊತ ಅನ್ಯಾಯದ ಮಾರ್ಗ ಅನೀತಿ ಪ್ರೀತಿನ ಮಾಡ್ತಾರೋ ಅವರೆಲ್ಲರೂ ಕ್ರಿಸ್ತನ ಮಕ್ಕಳಾಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಏನು ಹೇಳ್ತಾರೆ ಅನ್ಯಾಯವನ್ನು ದ್ವೇಷಿಸ್ಬೇಕು ನಮ್ಗೆ ಅದರಲ್ಲಿ ಎಷ್ಟೇ ಲಾಭ ಇರಲಿರಿ ಅನ್ಯಾಯ ನಡೀತಾ ಇದೆ ಮೋಸ ನಡೀತಾ ಇದೆ ಅದ್ರಲ್ಲಿ ನಮ್ಗೆ 1,000 ಲಾಭ ಇರ್ಬೋದು ನಮ್ಗೆ ತುಂಬ ಬೆನಿಫಿಟ್ ಇರ್ಬೋದು ಅಲ್ವರ ಆದರೆ ಅದನ್ನು ನಾವೇನು ಮಾಡೋಕೆ ಹೋಗ್ಬಾರ್ದು ಅದರ ಪ್ರೀತಿ ಮಾಡೋಕ್ಕೆ ಹೋಗ್ಬಾರ್ದು ರೀ ಅದರ ಸೈಲೆಂಟ್ ಆಗಿರೋದು ಪ್ರೀತಿನೇ ಅಂತ ಹೇಳ್ತಾರೆ ಅದನ್ನು ದ್ವೇಷಿಸ್ಬೇಕು ಅದನ್ನು ಹಾಗೆ ಮಾಡಬೇಕು ಅದನ್ನು ಬಿಟ್ಟೆ ಮಾಡೋಕೆ ಆದಷ್ಟು ದೂರ ಆಗಬೇಕು ಅಂತ ಅದು ಕ್ರೈಸ್ಟ್ ಲಕ್ಷಣ ಇದು ದೇವ್ರಿಗೆ ತುಂಬ ಇಷ್ಟ ಆಗ್ಬಿಡ್ತಾರೆ ರೀ ಆ ವಾಕ್ಯ ನಿಮ್ಮ ಮೆಸ್ಸಿಗೆ ಸೋತ್ಕೊಂಬಂದರೆ ಇದರಿಂದ ದೇವರೇ ನಿನ್ನ ದೇವರೇ ನಿನ್ನ ಏನು ಮಾಡೋರಂತೆ ಎಲ್ಲ ಜೊತೆಗಾರಕ್ಕಿಂತ ಉನ್ನತವಾಗಿ ಅಭಿಷೇಕ ಮಾಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ನಮ್ಮನ್ನು ಎತ್ತೋದು ಬಿಡೋದು ತಗ್ಗಿಸೋದು ಬಿಡೋದೆಲ್ಲ ಯಾರ್ದು ದೇವ್ರದ್ದು ನಾವು ನೀತಿ ನ್ಯಾಯನ ಬದ್ಧವಾಗಿ ಹಿಡಿದು ನಡಿಬೇಕ್ರಿ ಅಂದ್ರೆ ಇದು ಒಂದು ಲಕ್ಷಣ ದೇವರ ಮಕ್ಕಳು ಅಂತ ಎಣಿಸ್ಕೊಳ್ಳೋ ಲಕ್ಷಣ ಏನಪ್ಪ ಅಂತಂದರೆ ಅನ್ಯಾಯವನ್ನು ಯಾವುದೇ ಕಾರಣಕ್ಕೂ ಮಾರ್ಗ ನಡಿಯೋಕೆ ಹೋಗ್ಬಾರ್ದು ನಮಗೆ ಲಾಭ ಇರಲಿ ನಮ್ಗೆ ಸ್ವಂತ ಬೆನಿಫಿಟ್ಸ್ ಇರಲಿ ನಮ್ಗೆ ಎಷ್ಟೆಷ್ಟೋ ರೀತಿಯಲ್ಲಿ ಇರ್ತದೆ ಸ್ಕೀಮ್ಸ್ಗಳೆಲ್ಲ ಇದೆಲ್ಲ ಫುಲ್ಫಿಲ್ ಮಾಡ್ಕೊಳೋಕ್ಕೆ ಇದನ್ನ ಮಾಡಿದ್ರೆ ಚೆನ್ನಾಗಿರ್ತದೆ ಅನ್ನಿಸ್ತಾರೆ ಅದನ್ನೆಲ್ಲ ಬಿಟ್ಬಿಡ್ಬೇಕ್ರಿ ಯಾಕೆ ದೇವ್ರ ಚಿತ್ತ ಮಾಡಬೇಕು ಅಷ್ಟೇ ಅಂದ್ರೆ ಅದು ಬೆನಿಫಿಟ್ ಇದೆಯೋ ಇಲ್ಲೋ ಲಾಸ್ ಇದೆಯೋ ಇಲ್ಲೋ ಅಂದ್ರೆ ಲಾಸ್ ಇದ್ರೂ ಸರಿ ಮಾಡ್ತೀನಿ ಬೆನಿಫಿಟ್ ಇಲ್ಲಾನು ಸರಿ ಮಾಡ್ತೀನಿ ಚೆನ್ನಾಗಿರ್ಬೇಕು ಇರ್ಬೇಕ್ರಿ ಅದರ ಸರಿ ಲಾಸ್ಟ್ ಪ್ಯಾರಾಗ್ರಾಫ್ ಲಾಸ್ಟ್ ಪ್ಯಾರಾಗ್ರಾಫ್ ಪ್ರಭಾಂತಿ ಓದ್ಬೋದಾ
ಓದ್ತೀನಿ ಬೇರೆ
ಓಕೆ
ಎಲ್ಲ ವಿಶ್ವಾಸಿಗಳು ಸತ್ಯದ ಆತ್ಮನಾದ ದೇವರ ಪವಿತ್ರ ಆತ್ಮನನ್ನು ಪ್ರತಿಷ್ಠಿಸುವ ಮತ್ತು ಮಗನ ಭಾವ ಹೊಂದುವ ಪ್ರಭಾವಕ್ಕೆ ಬರಲು ಬಯಸುವುದರಿಂದ ಈ ರೀತಿಯಾಗಿ ಪ್ರಸ್ತುತಕ್ಕೆ ಪಡಕೊಳ್ಳುವರೆಲ್ಲರೂ ದೇವರೊಂದಿಗೆ ಸಂಪೂರ್ಣ ಸಾಮರಸ್ಯವುಳ್ಳವರಾಗಿ ಆತನ್ನು ಅಂಗೀಕರಿಸಿ ಮುದ್ರಿಸುವಂತೆ ಅಂತ ಸ್ಥಿತಿಯನ್ನು ಪಡಕೊಳ್ಳಲು ಬಯಸಬೇಕು. ಈ ಸ್ಥಿತಿಯನ್ನು ಪಡಕೊಂಡ ನಂತರ ಎಲ್ಲರೂ ಆ ಮುದ್ರೆಯನ್ನು ಹಾನಿಗೊಳಿಸದಂತೆ ಅಥವಾ ಮಂಕುಗೊಳಿಸದಂತೆ ಈ ಅಮೂಲ್ಯವಾದ ನಿಧಿಯನ್ನು ಶಮನಗೊಳಿಸದಂತೆ ಆರಿಸದಂತೆ ಎಚ್ಚರಿಕೆ ವಹಿಸಬೇಕು. ಸಾಂಗತ್ಯ ಮತ್ತು ಭಾವೈಕ್ಯವುಳ್ಳ ಪವಿತ್ರಾತ್ಮನಲ್ಲಿರುವ ಈ ಪ್ರೀತಿಯು ಮತ್ತು ಸಂತೋಷದ ಆತ್ಮನನ್ನು ಭಾರವುಳ್ಳ ಅಂಧಕಾರಮಯವಾದ ಮತ್ತು ದುಃಖದಾಯಕ ಆತ್ಮವಾಗದಂತೆ ನೋಡಿಕೊಳ್ಳಬೇಕು. ಈ ಮುದ್ರೆಯನ್ನು ಹಾನಿಗೊಳಿಸಬಾರದು, ಆದರೆ ಅದನ್ನು ಸದಾ ಪ್ರಕಾಶಮಾನವಾಗಿ ಮತ್ತು ಚಿರನೂತನವಾಗಿ ಇಡುವುದು, ಅದನ್ನು ಪಡಕೊಳ್ಳುವುದು ಎಲ್ಲರೂ ನಿರಂತರವಾದ ಪ್ರಯತ್ನವಾಗಿರತಕ್ಕದ್ದು. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು, ಥ್ಯಾಂಕ್ ಯು ಅಂಟೆ. ಸೊ ನೋಡ್ಬೇಕಾದ್ರೆ ಇದು ನೋಡಿ ಬ್ಯೂಟಿಫುಲ್ ಪಾಯಿಂಟ್ ಹೇಳ್ತಾರೆ. ಇವತ್ತು ಇಷ್ಟು ಈ ಪ್ಯಾರಾಗ್ರಾಫ್ಲಿ, ಐ ಮೀನ್ ಇಷ್ಟೊಂದು ಚಾಪ್ಟ್ರಲ್ಲಿ, ಈ ಚಾಪ್ಟ್ರಲ್ಲಿ ನಾವು ಏನೆಲ್ಲ ಪಾಯಿಂಟ್ಸ್ ನೋಡಿದ್ರಿ, ಪವಿತ್ರಾತ್ಮನ ಸಾಕ್ಷಿ, ಈ ಥರದ್ದು ಯಾವ್ದಾರೋ ಸಾಕ್ಷಿ ನಮ್ಮ ಜೀವನದಲ್ಲಿ ಇಡ್ತಾ ಇದ್ರೆ ಅದು ತುಂಬ ಸಂತೋಷ ಪಡಬೇಕು. ಅದನ್ನು ಯಾವುದೇ ರೀತಿ ಡಿಸ್ಕರೇಜ್ ಆಗಿ ಇದನ್ನು ನೆಗೆಟಿವಾಗಿ ತಗೊಂಡು, ಅಂದರೆ ಇದನ್ನು ಬೇರೆ ರೀತಿಯಲ್ಲಿ ನಾವು ಸಂಪಾದನೆ ಮಾಡೋದಕ್ಕೆ, ಏನ್ರಿ ಬೇರೆ ಬೇರೆ ಲೋಕದ ಒಂದು ಅನಿಸಿಕೆಗಳ ಪ್ರಕಾರ, ಲೋಕದ ದೃಷ್ಟಿಕೋನದಲ್ಲಿ ಪ್ರಕಾರ ನಾವು ದೇವರ ಫೇವರ್ ಇದು ಅಂತ ತಿಳ್ಕೊಂಡು ಅದನ್ನು ಪಡ್ಕೊಳಕ್ಕೆ ನಾವೇನು ಮಾಡೋಕ್ಕೋಗ್ಬಾರ್ದು, ಪ್ರಯತ್ನ ಮಾಡ್ಬಾರ್ದು ಅಂತ ಚೆನ್ನಾಗಿ ಅರ್ಥ ಇಟ್ಕೊಳ್ರಿ. ಇದು ಇದು ಈ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಯಾಕಂದರೆ ಎಷ್ಟೋ ಜನ ಕಾನ್ಸಿಕ್ರೇಷನ್ ಮಾಡ್ಕೋತಾರೆ, ಕಾನ್ಸಿಕ್ರೇಷನ್ ಆಗಿದ ಮೇಲೆ ಅವ್ರ ಜೀವನದಲ್ಲಿ ಬರುವಂಥ ಅನೇಕ ಅನುಭವಗಳಿಂದ ಡಿಸ್ಕರೇಜ್ ಆಗಿ ಏನು ಮಾಡ್ಬಿಡ್ತಾರೆ ಅಂತಂದರೆ, ಅಯ್ಯೋ ನಾವು ಸತ್ಯಲ್ಲಿ ಬಂದಿದ್ದೇ ವೇಸ್ಟು ಅಂತ ಅನ್ಸ್ಬಿಡ್ತಾರೆ. ಆ ಥರ ನಿರ್ಧಾರಗಳು ಏನು ಮಾಡ್ಬಿಡ್ದು ದೇವ್ರ ತೊಗೊಳಕ್ ಹೋಗ್ಬಿಡ್ದು. ಯಾಕಂದರೆ ಶೋಧನೆ ಬರ್ತಾರೆ, ಆ ಶೋಧನೆಗಳಲ್ಲೇ ದೇವ್ರು ನಮ್ಮನ್ನ ಪರೀಕ್ಷೆ ಮಾಡಿ ನೋಡ್ತಾರೆ, ನಾವು ದೇವ್ರ ಮಕ್ಕಳು ಹೌದೋ ಇಲ್ವೋ ಅಂತಂದ್ಬಿಟ್ಟು ಅಷ್ಟೇ. ಇದರಲ್ಲಿ ಎಲ್ಲದರಲ್ಲೂ ಏನೇನು ಗೊತ್ತಾ ಮಾಡೋಕ್ಕೂ, ಹಿಂದಕ್ಕೆ ಹೋಗದೆ ರೀತಿಯಲ್ಲಿ ಸತ್ಯದಲ್ಲಿ ದುಡುವಾಗಿ ನಿಂತ್ಕೊಳೋ ಮಕ್ಳು ಏನಾಗಿರ್ಬೇಕ್ರಿ, ಇರ್ಬೇಕ್ರಿ. ಯಾಕಂದರೆ ಅದೇ ಒಂದು ಏನು ವಿಟ್ನೆಸ್, ಅಂದರೆ ನಾವೇನಾಗಿದ್ದೀರಿ, ದೇವ್ರ ಮಕ್ಕಳಾಗಿದ್ದೀರಿ, ಯಾವುದೇ ಕಾರಣಕ್ಕೆ ಹಿಂದಕ್ಕೆ ಹೋಗ್ತೀರಾ, ಆ ದೇವ್ರು ಕೊಟ್ಟಂಥ ಇದರಲ್ಲಿ ಸತ್ಯ ದೃಢವಾಗಿ ಪ್ರೀತಿಯಲ್ಲಿ ಬೆಳೆದು ನೋಡಕ್ಕ ನಾವು ಪ್ರೂವ್ ಮಾಡಿ ನೋಡಿಸ್ಬೇಕ್ರಿ. ಅಲ್ಲರ ಏನಂತಾರೆ, ನಾವು ದೇವರ ಏನ್ರಿ ಮಕ್ಕಳು ಅಂತನ್ಬಿಟ್ಟು ಸೈತಾನ ಇದೇ ಚಾಲೆಂಜ್ ಮಾಡಿದ ದೇವರಿಗೆ. ಏನ ಓದೇನು ದೇವ್ರೆ, ನೀನು ನೋಡ್ಕೊಂಬಿಟ್ಟಿದ್ದೆ ಜೋಬ್ನ, ಇವನಿಗೆಲ್ಲ ಚೆನ್ನಾಗಿಟ್ಟಿದ್ದೆ ಅಂದ್ರೆ ಚೆನ್ನಾಗಿ ಅವನೇ, ಏನು ಸ್ಪೆಷಲು, ತೆಗಿ ನೋಡಿಸ್ತೀನಿ ನಾನು ಅಂತನ್ಬಿಟ್ಟು ಅವ್ರ ಚಾಲೆಂಜ್ ಮಾಡೋದು ದೇವ್ರ ಹತ್ರ ಅಲ್ವಾ. ಆ ದೇವ್ರು ಆಯ್ತಪ್ಪ ತಗೊಳಪ್ಪ, ಅರ ದೇವ್ರು ನಮ್ಮ ಜೀವನದಲ್ಲಿ ಹಿಂಗೆ ಬಿಡಿದ್ರಿ. ಅರ ಸೇತಾನ್ನ 1874ರಲ್ಲಿ ಜೀಸಸ್ ಕ್ರೈಸ್ಟ್ ಬಂದರು. ಯಾಕೆ ಇದುವರೆಗೂ ಸೇತಾನ್ನ ಬಿಟ್ಟವ್ರೆ, ಸೇತಾನ ಕಟ್ಟಾಕೋರೆ? ಅರೆ ನಮ್ಮ ಜೀವನದಲ್ಲಿ ದೇವರೆಲ್ಲ ತನ್ನ ಹಿಡಿತಲ್ಲಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಬಿಟ್ಟವ್ರು ಅನ್ನ ಅಲ್ವರ. ಯಾಕೆ ಬಿಟ್ಟವ್ರೆ, ಯಾಕೆ ಬಿಟ್ಟವ್ರೆ? ಯಾಕೆ ಅಂದರೆ ಅವನಿಲ್ದ್ರೆ ನಮಗೆ ಶೋಧನೆ ಹಿಂಗೆ, ಅವನಿಲ್ದ್ರೆ ನಮಗೆ ಪರೀಕ್ಷೆ ಹಿಂಗೆ. ಅಲ್ವರ ನಾವು ಫೇತ್ಫುಲ್ ಆಗಿದ್ದರಿಂದ ದೇವ್ರಿಗೆ ಹೆಂಗೆ ನೋಡ್ಸೋದು ಅಲ್ವರ. ಅದಕ್ಕೆ ದೇವ್ರು ಏನು ಮಾಡ್ತಾರೆ, ಸರಿ ಮಾಡೋ, ಅದೇನು ಮಾಡ್ತೀಯ ಮಾಡೋ, ಅದರ ಏನು ಬೇಕಾರ ಮಾಡೋ, ಪ್ರಾಣಕ್ಕೆ ಮಾತ್ರ ಏನು ಮಾಡೋಂಗಿಲ್ಲ, ನಿನ್ನ ತೊಂದರೆ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಅದೇ ಥರ ನಮ್ಮ ಪ್ರಾಣ ಇರೋದು ಯಾರ ಕೈಲಿ, ದೇವ್ರ ಕೈಲಿ. ನಮ್ಮ ಪ್ರಾಣ ಹೋಗ್ಬೇಕು ಅಂದರೆ ದೇವ್ರ ಚಿತ್ತ ಇಲ್ಲದ್ರೆ ಯಾರೋ ನಮ್ಮ ಪ್ರಾಣ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ರೀ. ಅದರ ಅದಕ್ಕೆ ಒಂದು ಮಾತು ಹೇಳ್ತಾರೆ, ಜೀಸಸ್ ಬೈಬಲಲ್ಲಿ, ನಿನ್ನೆ ನಾವು ನೇಪಾಳ ಕ್ಲಾಸ್ ಓದ್ತಾರೆ, ಅದು ಇಂಗ್ಲೀಷಲ್ಲಿ ಹಾಕಿ ನೋಡಿ, ವಾಲ್ಯೂಮ್ ಸ್ಟಡಿ ಕೇಳಿದ್ರೆ ತುಂಬ ಚೆನ್ನಾಗಿದೆ. ಬೈಬಲಲ್ಲಿ 2-3 ವಾಕ್ಯ ಹೇಳ್ತಾರೆ, ಹೇಳ್ತಾರೆ ಅವರ ಗಳಿಗೆ ಬಂತು ಅಂತ ಹೇಳ್ತಾರೆ. ಅವ್ರ ಗಳಿಗೆ ಬರೋ ತನಕ ಯಾರೂ ಆತನ ಮೇಲೆ ಕೈ ಹಾಕಲಿಲ್ಲ ಅಂತ ಹೇಳ್ತಾರೆ. ರ ಈಸ್ ಅವರ್ ವಾಸ್ ಕಮ್ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಪ್ರೇಮ ಮಾಡ್ಕೊಂಡ್ರೆ ದೇವರೇ ನನ್ನ ಸಮಯ ಬಂದಿದೆ ಅಂತ ಹೇಳ್ತಾರೆ. ಅದೇನರ್ಥ ಅಂದರೆ ದೇವರು ಯೇಸು ಕ್ರಿಸ್ತನ ಹೆಂಗೆ ಪ್ರೊಟೆಕ್ಟ್ ಮಾಡಿದ್ರು ಅಂತಂದರೆ, ಅವ್ರು ಹೇಳ್ತಾರಲ್ಲ 12 ಲೆಗಿಯನ್ಗಳನ್ನ ಕೊಟ್ಟಿದ್ರು ಅಂತ, ಆ ಥರ ಫಸ್ಟೇ ಕೊಟ್ಟಿದ್ರು. ದೇವರ ಅನುಮತಿ ಇಲ್ದಿರ ಆ ಸಮಯ ಬರೋ ತನಕ ಯಾರೋ ಕ್ರೈಸ್ತ ಮುಟ್ಟಕ್ಕೆ ಸಾಧ್ಯನೇ ಇರ್ತಾರಲ್ಲ ರೀ. ಅವ್ರು ಆದರೆ ಅವ್ರು ಕೊನೆ ಕೊನೆಗೆ ಹೇಳ್ತಾರೆ, ನನ್ನ ಸಮಯ ಹತ್ತಿರ ಬಂತು, ದ ಅವರ್ ಇಸ್ ಕಮ್, ಇಟ್ ಕಮತ್ ಅಂತ ಹೇಳ್ತಾರೆ. ಆವಾಗ ದೇವ್ರೇನು ಮಾಡೋರು, ಅನುಮತಿ ಕೊಟ್ಟರು ಹೋಗಿ. ಅದರ ಸೇತನ ಆಗು ಕೂಡ ಹೆಂಗೆ ಮುಟ್ಟದ, ಯೂದಾಸನ ಮುಖಾಂತರ ಏನು ಮಾಡ್ದ, ಮುತ್ತು ಕೊಟ್ಟು ಏನು ಮಾಡ್ದ, ಮುಟ್ಟದ. ಅದರ ಅವಾಗ ಕೂಡ ಯೇಸು ಕ್ರಿಸ್ತನ ರಿಯಾಕ್ಷನ್ ಹೆಂಗಿತ್ತು ಅದರ. ಸೊ ಇದೆಲ್ಲ ನಮಗೆ ಪಾಠ ರೀ ಅದರ. ಸೊ ನಮ್ಮ ಜೀವನದಲ್ಲಿ ಇವೆಲ್ಲ ಆಗಬೇಕಾದ್ರೆ ಈ ಪವಿತ್ರಾತ್ಮನ ಒಂದು ಸಾಕ್ಷಿ ನಮ್ಮ ಜೀವನದಲ್ಲಿ ಕಳ್ಕೊಂಬಾರ್ದು ಯಾವುದೇ ಕಾರಣಕ್ಕೂ. ಸತ್ಯದಲ್ಲಿ ದೇವ್ರು ಏನೇ ಆಗಲಿ ಕೈ ಬಿಡಲ್ಲ ಅಂತ ಹೇಳಿದ್ರೆ ದೇವ್ರು ಕೈ ಬಿಡಲ್ಲ ಅಂತಂದ್ಬಿಟ್ಟು ಆ ವಾಗ್ದಾನಗಳ ಮನಸ್ಸಲ್ಲಿ ನೆನೆಸ್ಕೊಂಡು ಇದನ್ನ ಆವಾಗವಾಗ ಏನು ಮಾಡಬೇಕು, ಪ್ರೇಯರ್ಲಿ ದೇವ್ರ ಹತ್ರ ಹೇಳ್ಕೊಬೇಕು ರೀ. ಅದರ ದೇವ್ರು ಮಾಡಿದಂಥ ವಾಗ್ದಾನಗಳನ್ನ ದೇವ್ರು ಏನು ಮಾಡಿದ್ರು, ಯಾವತ್ತು ಮದುವೆ ತಕ್ಕವನೋ ಅಲ್ವೇ ಇಲ್ಲ. ನಾವು ಎಜಿಕಿನ ಒಂದು ಪ್ರಾರ್ಥನೆ ಪಾಠ ಕೇಳಿದಿರಲ್ವ, ಅಂದ್ರೆ ಯೂಟ್ಯೂಬಲ್ಲಿ ಇದೆ, ಕೇಳಿರಿ. ಎಜಿಕೆ ಹೆಂಗೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಕಣ್ಣಿಟ್ಟು ನೋಡು, ಕಿವಿಟ್ಟು ಕೇಳು, ಪತ್ರ ಅಂತ ಕ್ಲೀನ್ ತೆಗೆದು ಏನು ಮಾಡ್ತಾನೆ, ಆಲೆ ಸ್ಪ್ರೆಡ್ ಮಾಡಿಟ್ಬಿಡ್ತಾನೆ. ನಮ್ಮ ಹೃದಯಗಳನ್ನ ದೇವ್ರ ಏನು ಮಾಡೋಕೆ ಸ್ಪ್ರೆಡ್ ಮಾಡಿಟ್ರೆ ದೇವ್ರ ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ನಮ್ಮ ಬರುವಂಥ ಎಲ್ಲ ಶೋಧನೆ ಏನು ಮಾಡಿ ದೇವ್ರು ನಮ್ಮನ್ನ ಕಾಪಾಡ್ತಾರೆ. ಯಾಕಂದ್ರೆ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ನೆಕ್ಸ್ಟ್ ವೀಕು ಇದೇ ಥರ ಈ 5th ವಾಲಿಂದ ನೆಕ್ಸ್ಟ್ ನೋಡೋಣ, ನೆಕ್ಸ್ಟು ಕಂಟಿನ್ಯೂ ಮಾಡೋಣ. ಓಕೆನಾ? ಸೊ ಏನೇ ಡೌಟ್ಸ್, ಏನೇ ಕ್ವಶನ್ಸ್, ಏನೇ ಇದೆಯಾ, ಏನು ಕೇಳೋದಿದೆಯಾ ಯಾರಿಗಾರ? ಸರಿ, ಓಕೆ. ಹಂಗೆ ಯಾರಿಗೂ ಏನು ಡೌಟ್ಸ್ ಇಲ್ಲ ಅಂದರೆ ನಾವು ಕೊನೆಯದಾಗ ಒಂದು ಪ್ರಾರ್ಥನೆ ಮಾಡೋಣ. ಮೇಡಮ್ ಮುಕ್ತಾಯನ ಮಾರ್ಚ್ 31st ಚೆನ್ನಾಗಿ ಅಪ್ಡೇಟ್ಗಳು, ಪ್ರಭು ರಾತ್ರಿ ಭೋಜನ ಇದೆ. ಎಲ್ಲ ಸಹೋದರ ಸಹೋದರಿಗಳು ಎಲ್ಲೆಲ್ಲಿ ಸಭೆಗಳಿದೆಯೋ ಅದರ ನಮ್ಮ ಸಭೆಗಳಲ್ಲಿದೆಯೋ ದೇವ್ರ ಮಕ್ಕಳೆಲ್ಲ ಕೂಡಿ ಪ್ರಭು ರಾತ್ರಿ ಭೋಜನದಲ್ಲಿ ಪಾಲ್ಗೊಳ್ಬೇಕಂತ ಕೇಳ್ಕೊತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬಿಡಿ, ಅದರ ರಜಾ ಹಾಕ್ರಿ. ಆಯ್ತರ ಅದೇ ಥರ ಏಪ್ರಿಲ್ 19th ನಮ್ಮದು ಆ್ಯನ್ಯುಯಲ್ ಕನ್ವೆನ್ಷನ್ ಇದೆ ಬೆಂಗಳೂರಲ್ಲಿ. YMCA ಹಾಲಲ್ಲಿ ದಯವಿಟ್ಟು ಎಲ್ಲ ಮಕ್ಕಳು ಅಲ್ಲಿ ಬರಬೇಕಾಗಿ ಕೇಳ್ಕೊತೀನಿ. ಆಮೇಲೆ ಮಾರ್ಚ್ 8ನೇ ತಾರೀಕು ಮನೇಲಿ ಬ್ಯಾಪ್ಟಿಸಮ್ ಇದೆ, ಬೆಂಗಳೂರಲ್ಲಿರೋರು ಮಾತ್ರ ಎಲ್ಲರೂ ದಯವಿಟ್ಟು ಮನೆಗೆ ಬರಬೇಕಾಗಿ ಕೇಳ್ಕೊತೀನಿ ಅವತ್ತು. ಓಕೆನಾ? ಓಕೆ, ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ. ಏನು ಮಾಡೋಣ?